విశ్వేశలింగ సంభూతం విశ్వవిద్యా విబోధకం విశ్వవంద్యం సదా వందే విశ్వారాధ్యం జగద్గురు. కాశీ జ్ఞానసింహాసనద ఆది జగద్గురు విశ్వారాధ్యరన్నే మొదలు మాడికొండు ವಿಶ್ವೇಶ್ವರ ಶಿವಾಚಾರ್ಯ ಪರ್ಯಂತವಾದ ಗುರು ಪರಂಪರೆಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈ ಪವಿತ್ರವಾದ ಶ್ರಾವಣ ಮಾಸದ ನಿಮಿತ್ತವಾಗಿ ಕಾಶಿ ಜಗದ್ಗುರು ಮಹಾಸ್ವಾಮಿಗಳವರ ತಪೋನುಷ್ಠಾನದ ಜೊತೆಗೆ ಶ್ರೀ ಸಿದ್ಧಾಂತ ಶಿಖಾಮಣಿಯ ಆಶೀರ್ವಚನಗಳನ್ನು ಪ್ರತಿ ದಿವಸನೂ ಕೂಡ ನೀವು ಕೇಳ್ತಾ ಬರ್ತಾ ಇದ್ದೀರಿ. ಹೊರಗೆ ನಾವು ವ್ಯವಹಾರವನ್ನು ಮಾಡಲಿಕ್ಕೆ ಹೇಗೆ ಒಂದು ಪ್ರಕಾಶದ ಅವಶ್ಯಕತೆ ಇರ್ತಾ ಇದೆ, ಅದರಂತೆ ಅಂತರಂಗದ ಸಾಧನೆಯನ್ನು ಮಾಡಲಿಕ್ಕೆ ಆ ಸಾಧನೆಯ ಮಾರ್ಗವನ್ನು ತಿಳಿಸುವಂತಹ ಶ್ರೇಷ್ಠವಾದ ರತ್ನವೇ ಮಣಿಯೇ ಈ ಶ್ರೀ ಸಿದ್ಧಾಂತ ಶಿಖಾಮಣಿ. ಮಹರ್ಷಿ ಅಗಸ್ತ್ಯನನ್ನು ನಿಮಿತ್ತ ಮಾಡಿಕೊಂಡು ಜಗತ್ತಿನ ಸಮಸ್ತ ಮಾನವರನ್ನು ಕುರಿತು ಉಪದೇಶ ಮಾಡಿರುವಂತಹ ದಿವ್ಯ ಗ್ರಂಥವೇ ಶ್ರೀ ಸಿದ್ಧಾಂತ ಶಿಖಾಮಣಿ. ಈ ಸಿದ್ಧಾಂತ ಶಿಖಾಮಣಿಯ ನಾಲ್ಕು ಸ್ಥಳಗಳನ್ನು ದಾಟಿ ನೀವೀಗಾಗಲೇ ಐದನೇದಾಗಿರ್ತಕ್ಕಂತಹ ಲಿಂಗಧಾರಣ ಸ್ಥಳದಲ್ಲಿ ತಲುಪಿದೆ. ಲಿಂಗ ಅಂದ್ರೇನು, ಆ ಲಿಂಗ ಇಷ್ಟಲಿಂಗ ಹೇಗಾಯಿತು, ಇದೆಲ್ಲ ನೀವು ಕೇಳ್ತಾ ಬರ್ತಾ ಇದ್ದೆ. ಗುರುವಿನ ಸಂಸ್ಕಾರ ಮೂಲಕವಾಗಿ ದೀಕ್ಷೆಯಿಂದ ಒಮ್ಮೆ ಇಷ್ಟಲಿಂಗ ಪ್ರಾಪ್ತವಾಯಿತು ಅಂತ ಕೇಳಿದರೆ ಅದನ್ನು ಈ ದೇಹದಿಂದ ಎಂದೆಂದೂ ಅಗಲಿಸಬಾರದು ಅನ್ನುವಂಥ ಒಂದು ಆಜ್ಞೆಯನ್ನು ಜಗದ್ಗುರುಗಳು ಇಲ್ಲಿ ಮಾಡ್ತಾ ಇದ್ದಾರೆ. ಪ್ರಾಣವದ್ಧಾರಣೀಯಂ ತತ್ ಪ್ರಾಣಲಿಂಗಮಿದಂ ತವ ಕದಾಚಿತ್ ಕುತ್ರಚಿದ್ವಾಪಿ ನ ವಿಯೋಜಯ ದೇಹತಃ. ಇದು ನಿನ್ನ ಪ್ರಾಣ, ಆ ಪ್ರಾಣದೋಪಾದಿಯಲ್ಲಿ ನೀನು ಇದನ್ನು ಅತ್ಯಂತ ಪ್ರೀತಿಯಿಂದ ದೇಹದ ಮೇಲೆ ಧರಿಸಿಕೊಂಡಿರು. ಕದಾಚಿತ್ ಪ್ರಮಾದ ಪತಿತೇ ಲಿಂಗೆ, ಅಕಸ್ಮಾತಾಗಿ ಅನವಧಾನದ ಮೂಲಕವಾಗಿ ಆ ಇಷ್ಟಲಿಂಗ ನಿನ್ನ ದೇಹವನ್ನು ಅಗಲಿದರೆ ಪ್ರಾಣಾನ್ ವಿಮುಂಚ, ಪ್ರಾಣವನ್ನೇ ನೀನು ತ್ಯಾಗ ಮಾಡುವಂತ ಒಂದು ಆದೇಶವನ್ನು ಮಾಡ್ತಾರೆ. ಇಷ್ಟೊಂದು ಆದೇಶವನ್ನು ಕೇಳಿದಾಗ ಬಹಳ ಜನರಿಗೆ ಭಯನಾಗಿಬಿಡ್ತದೆ, ಲಿಂಗದ ಬಗ್ಗೆ ಹೆದರಿಕೆನೇ ಚಾಲುವಾಗ ಏನಪ್ಪಾ ಇದು ಬಹಳ ಕಠಿಣ ಅದ, ಇದನ್ನು ಹೆಂಗ್ ನಾವೆಲ್ಲ ಸ್ವೀಕಾರ ಮಾಡಬೇಕು, ನಿಮಗ ಅದಕ್ಕನ ವೀರ ಶೈವರು ಅಂತ ಕರೆದ. ಸುಮ್ಸುಮ್ನೆ ಹಂಗ ಸುಮ್ನೆ ಶೈವರು ಅಂದ್ರೆ ನಡೀತಿದ್ ನಿಮಗೆ ವೀರ ಶಬ್ದ ಯಾಕೆ ಪ್ರಯೋಗ ಮಾಡಿದರು? ವೀರ ವ್ರತವನ್ನ ಪರಿಪಾಲನೆ ಮಾಡುವಂತಹ ಶಿವಭಕ್ತರಿಗೆನೆ ವೀರ ಶೈವರು ಅಂತ ಕರೆದ. ವೀರವ್ರತ ಅಂದ್ರೇನು? ಇದೇ ಆಚಾರ್ಯರು ಅಪ್ಪಣೆ ಕೊಡಿಸಿದ್ದನ್ನು ಕಟ್ಟುನಿಟ್ಟಾಗಿ ಪರಿಪಾಲನೆ ಮಾಡುವಂತಹ ಒಂದು ನಿಷ್ಠೆಗೆನೆ ಅದಕ್ಕನ ವೀರತ್ವ, ಅದಕ್ಕನ ವೀರವ್ರತ ಅಂತ ಕರೀತಾರೆ. ಅದಕ್ಕೆ ವೀರಶೈವರಾದವರು ಎದುರಾಗ ವೀರರು, ಎದರೊಳಗ ಶೂರರು ಅಂದ್ರೆ ಭಕ್ತಿಯೊಳಗ ವೀರರು, ಭಕ್ತಿಯೊಳಗ ಶೂರರು ಅಂತ. ಇವರಷ್ಟು ಭಕ್ತಿಯೊಳಗ ಶೂರರು ಮತ್ತೊಬ್ಬರು ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ತಿಳ್ಕೊಂಡು ಅದಕ್ಕೆ ನಿಮಗೆಲ್ಲ ವೀರಶೈವರು ಅಂತ ಕರೆದಾರ. ಈಗ ಅದನ್ನ ನೀವು ವೀರತ್ವ ಎಲ್ಲ ಕಳ್ಕೊಂಡ್ಬಿಟ್ರೆ, ನೀವು ಲಿಂಗ ಅಂದ್ರೆ ಅಂದಾಕತ್ತೀರಿ, ದೀಕ್ಷಾ ಅಂದ್ರೆ ಹೆದರಿ ಓಡಿ ಹೋಗ್ತಾ ಇದ್ದೀರಿ, ಗುರುಗಳಂದ್ರೆ ಬ್ಯಾಡ ಅಂತೀರಂದ್ರೆ ನಿಮಗೆ ವೀರಶೈವರು ಅಂತ ಹೆಂಗ್ ಕರಿಬೇಕು? ಅದಕ್ಕ ದೇವರಿಗಾಗಿ ದೀಕ್ಷೆಗಾಗಿ ಅಂಜುತಾ ಅಂಜು ಭಾವನೆ ಬಂತು ಅಂದ್ರೆ ಆತ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಷ್ಟೊಂದು ನಿಷ್ಠೆಯನ್ನು ಯಾಕೆ ಹೇಳಿದ್ರು ಅಂದ್ರೆ ಪ್ರೀತಿ ದೇವರಲ್ಲಿ ಅಧಿಕವಾಗಿ ಬೆಳೀಬೇಕು, ಮತ್ತು ಯಾವಾಗಲೂ ಕೂಡ ಲಕ್ಷ್ಯ ಇರಬೇಕು, ಲಿಂಗದ ಕಡೆಗೆ ಅವಧಾನ ಇರಬೇಕು ಅಂತ, ಜಾಗ್ರತೆ ಇರಬೇಕು. ನಮ್ಮ ದೇಹದ ಮೇಲೆ ನಾವು ಲಿಂಗ ಕಟ್ಟಿದ ಮಾತ್ರಕ್ಕನ ಸಾಲದು ಅಂತ, ನಮ್ಮ ದೇಹದ ಮೇಲೆ ಲಿಂಗ ಇದೆ ಅನ್ನುವಂತಹ ಅರಿವು ಯಾವಾಗಲೂ ಕೂಡ ಇರಬೇಕು. ಅದಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರ. ಎಷ್ಟೋ ಜನರು ಲಿಂಗ ಧರಿಸಿರ್ತಾರೆ, ಪರಂತು ನಮ್ಮ ಕೊಳ್ಳಾಗ ಲಿಂಗ ಐತ್ ಅನ್ನೋದ ಮರೆತಿರ್ತಾರ. ಅಂದ್ರೆ ಅರ್ಥ ಏನು? ಒಂದ್ ದಿವಸ ಅದನ್ನು ಬಿಚ್ಚಂಗಿಲ್ಲ, ಪೂಜೆ ಮಾಡಂಗಿಲ್ಲ, ನಮಸ್ಕಾರ ಮಾಡಂಗಿಲ್ಲ, ಸುಮ್ಮನೆ ಕೊಳ್ಳಾಗಿರ್ತದ ಅದು. ಈಗ ಲಾಕಿಟು ಚೈನ್ ಹೆಂಗಿರ್ತಾವಲ್ಲ ಹಂಗ, ಅದು ಒಂದ್ ಏನು ಐತ ಅಂತ ತಿಳ್ಕೊಂಡಿರ್ತಾರ. ಅದ್ರ ಬಗ್ಗೆ ಅಷ್ಟೊಂದು ಲಕ್ಷಣ ಇರಂಗಿಲ್ಲ. ಎಷ್ಟೋ ಸಾರಿ ನಾವು ನೋಡ್ತೀವಿ, ಬಹಳ ಮನೆಗಳಿಗೆ ಹೋದಾಗ ಅಥವಾ ನಮ್ಮಲ್ಲಿ ಭಕ್ತರು ಬಂದಾಗ ನೋಡ್ತೀವಿ, ದಿನ ಪೂಜೆ ಮಾಡೋನದನೋ ಇವತ್ತ ಹಾಕೊಂಡು ಬಂದ ನಮಗೆ ಗುರುತಾಕವಲ್ಲ, ಯಾಕಂದ್ರೆ ನಾವು ಅದೇ ಉದ್ಯೋಗ ಮಾಡೋರು. ಬಹಳ ಜನರಿಗೆ ಆ ಶಿವದಾರದ ಮರುವ ಬಿಚ್ಚಾಕ್ ಬರಂಗಿಲ್ಲ, ಬಿಚ್ಚಿದ್ರೆ ಹಾಕಕ್ ಬರಂಗಿಲ್ಲ, ಹಾಕಿದ್ರೆ ಬಿಚ್ಚಾಕ್ ಬರಂಗಿಲ್ಲ. ಆಮೇಲೆ ಲಿಂಗ ಎಡಗೈ ಹಿಡ್ಕೋಬೇಕು, ಬಲಗೈ ಹಿಡ್ಕೋಬೇಕು, ಇದನ್ನು ಗುರುತಾಗಂಗಿಲ್ಲ. ಅಭಿಷೇಕಕ್ಕೆ ಬಂದಿರ್ತಾರ, ಅವು ಎಡಗ ಹಿಡ್ಕೊಂಡ್ಬಿಡೋದು ಬದಲಾಗಿ ಹಿಡ್ಕೊಂಡಿರ್ತಾರ. ಅವ್ರ ಮಗ್ಗಲು ಕುಣ್ತಾವ ಏನ್ ಹೇಳ್ತಾರ, ಹಂಗಲ್ಲ ಇಕ್ಕ ಹಿಡ್ಕೋರು, ಯಾಕೆ ಇವ್ರು ಪೂಜೆ ಮಾಡಿದ ಗುರ್ತಿರ್ತ, ಇವಕ್ಕಂತ ಏನು ಗುರ್ತೇ ಇಲ್ಲ. ಅವ್ರು ತಿವ್ ತಿವ್ದು ಹೇಳ್ತಿರ್ತಾರ, ನಾವು ನೋಡ್ತಿರ್ತೀವಿ. ಇವೆಲ್ಲ ನಿತ್ಯ ಅನುಭವ ನಮಗೆ, ದಿನಾಲು ಶ್ರಾವಣ ಮಾಸದೊಳಗೆ ಇವೆಲ್ಲ ಅನುಭವ ಬರ್ತಾವ. ಇದರಿಂದ ನಮಗೇನು ಗುರ್ತಕ್ಕದಪ್ಪ ಅಂದ್ರೆ ಲಿಂಗ ಕಟ್ಟಿಕೊಂಡರ ಪ್ರಂತ ಲಿಂಗ ನಮ್ಮ ಲೈತ್ ಅನ್ನುವಂತ ಒಂದು ಅವಧಾನ, ಎಚ್ಚರಿಕೆ ಅನ್ನುವಂತಹದ್ದು ಇರಂಗಿಲ್ಲ ಅಂತ. ಅದಕ್ಕೆ ಲಿಂಗ ಕಟ್ಟಿನೂ ಕೂಡ ಲಿಂಗದ ಬಗ್ಗೆ ಎಚ್ಚರಿಕೆ ಇರದೆ ಹೋದ್ರೆ ಅದು ಯಾವ ಫಲಾನೂ ಕೂಡ ಕೊಡೋದಿಲ್ಲ ಅಂತ. ಅದಕ್ಕೆ ಲಿಂಗದ ಬಗ್ಗೆ ಎಚ್ಚರಿಕೆ ಬೇಕು. ಇಲ್ಲಾಂದ್ರೆ ನಾವೇನ್ ಮಾಡ್ತೀವಿ, ಲಿಂಗ ಕೊಳ್ಳ ಕಟ್ಟಿಕೊಂಡು ಬೇರೆ ಕಡೆ ದೇವರು ಹುಡುಕುವಂತ ಮಾಡ್ತೀವಿ. ಒಬ್ಬ ಹೆಣ್ಮಗಳು ಬಹಳ ಚಲೋದೊಂದು ನತ್ತು ಮಾಡಿಸಿದ್ಲಕ್ಕೆ, ಬಹಳ ಕಿಮ್ಮತ್ತಿಂದ ವಜ್ರ ಹಾಕ್ಸಿ, ಒಮ್ಮೇನೋ ಸ್ನಾನ ಮಾಡೋ ಕಾಲಕ್ಕೆ ಆ ಮೂಗನೆ ನತ್ ತೆಗೆದು ತಾಳೆ ಹಾಕೊಂಡ್ಲು, ತಾಳೆ ಹಾಕೊಂಡು ಅದಕ್ಕೆ ಮರ್ತ್ ಬಿಟ್ಲು. ಆಮೇಲೆ ಅಲ್ಲಿ ಬಚ್ಚಲ ಮನ್ಯಾಗ ಸಾಬಾನ್ ಇಡುವಲ್ಲೇ ಅಲ್ಲೇ ಇಲ್ಲಿ ಹುಡುಕಾಡಕ್ ಚಾಲು ಮಾಡಿಲ್ಲ. ಎಲ್ಲೂ ಮನ್ಯಾಗ ಎಲ್ಲಿ ಸಿಗವಲ್ದದ, ಬಚ್ಚಲ ಮನೆ ಮುಗೀತು, ಅಡಿಗೆ ಮನೆ ಮುಗೀತು, ನಡುವಿನ ಮನೆ ಮುಗೀತು, ಎಲ್ಲಾ ಮುಗೀತು. ಕಡೆಗೆ ಯಾಕೆ ಮಾಡಿದ್ಲು, ಎಲ್ಲಾರ ಜ್ಯೋತಿಷ್ಗಾರ ಹತ್ರ ಕೇಳ್ಬೇಕು ಎಲ್ಲಿ ಹೋಗ್ಯದ. ನಮ್ಮ ಕಣ್ಣಿಗೆ ಕಾಣಂಗಿಲ್ಲ ಅಂದ್ರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳ್ತಾರ ಎಲ್ಲಿ ಹೋಗ್ಯದ ಅಂತ ತಿಳ್ಕೊಂಡು, ಅವಾಗ ಆಕೇನ್ ಮಾಡಿದ್ ಅಂದ್ರೆ ಒಬ್ಬ ಪ್ರಸಿದ್ಧ ಜ್ಯೋತಿಷಿ ಕಡೆಗೆ ಹೋದ್ ನೋಡ್ರಿ, ನನ್ ಬಾಳ ಕಿಮ್ಮತ್ತಿಂದು ವಜ್ರದ ನತ್ತು ಕಳೆದು ಬಿಟ್ಟದ, ಅದಕ್ಕೆ ಎಲ್ಲಿ ಹೋಗ್ಯದ ನೋಡ್ರಿ. ಅವರಿಗೆ ಯಾಕೆ ಕೊಳ್ಳಾಗ ತಾಳ ಹಾಕೊಂಡದ್ ಕಾಣಿಸ್ತಿತ್ತು, ಆದ್ರೆ ಅಕ್ಕಿ ಕಾಣ್ತಿದ್ದಿಲ್ಲ, ಅದು ಮರ್ತು ಬಿಟ್ಟ. ಅವರಂದ್ರು ಅಮ್ಮ ನೀನ್ ಚಿಂತೆ ಮಾಡ್ಬೇಡ, ನತ್ ಸಿಗ್ತದ, ಸಿಗ್ತದ ಅಂದ ಕೂಡ ಅರ್ಧ ಸಂತೋಷ ಆಯ್ತು ಆಕೆಗೆ. ಯಾಕಂದ್ರೆ ಎಲ್ಲದ ಅದು, ಎಲ್ಲದ ಅಲ್ಲೇ ಅದ, ಅದು ಎಲ್ಲಿ ಹೋಗಿಲ್ಲ ಅಲ್ಲೇ ಅದ, ನಿಮ್ ಮನ್ಯಾಗನ ಅದ, ಮನೆಯೆಲ್ಲ ಹುಡುಕ್ಯಾಡಿನ್ರಿ ಸಿಕ್ಕಿಲ್ಲ. ಅವಾಗ ಅವ್ರೇನ್ ಮಾಡಿದ್ರು ಅಂದ್ರೆ ಒಂದು ಕನ್ನಡಿ ತಗೊಂಬಂತ, ಕನ್ನಡಿ ತಂದ ಕೇದರಿಗೆ ಹೇಳಿದ್ರು, ನೋಡಿದ್ರಾಗ ನೋಡಿದ್ದು ತಾಳಾಗಿತ್ತದು, ಎಷ್ಟು ಸಂತೋಷ ಆದಾಗಿಗೆ ಅವ ಅದ ಕಳ್ಕೊಂಡು ಒಂದು ಚಿಂತೆ ಆಗಿತ್ತ, ಸಿಕ್ತ ಅಂತ ತಿಳ್ಕೊಂಡು ಬಹಳ ಸಂತೋಷ ಆಯ್ತು. ಅಂದ್ರೆ ತನ್ನಲ್ಲೇ ನತ್ತು ಇದ್ದದ್ದು ಮರ್ತ ಕಾರಣಕ್ಕಾಗಿ ಯಾಕೆ ಏನ್ ಮಾಡಿದ್ಲು, ಮನೆಯೆಲ್ಲ ಹುಡುಕಾಡಿದ್ಲು, ಅವ್ರನ್ನ ಕೇಳಿದ್ಲು, ಇವ್ರನ್ನ ಕೇಳಿದ್ಲು, ಕಡೆ ಜ್ಯೋತಿಷಿಗಾರ ಹತ್ರ ಹೋದಾಗ ಅವ್ರು ಎಲ್ಲಿ ತೋರಿಸಾರಪ್ಪ ಅಂದ್ರೆ ಇಲ್ಲೇ ಇತ್ತಂದು ತೋರಿಸ್ಬಿಟ್ಲು. ಹಾಗ ದಶ ದಿಕ್ಕುಗಳಲ್ಲಿ ದೇವರನ್ನು ಹುಡುಕುವಂತ ಈ ಜೀವಾತ್ಮನಿಗೆ ಗುರುಗಳು ಏನ್ ಮಾಡಿದಪ್ಪ ಅಂದ್ರೆ, ದೇವರು ಹುಡುಕಾಕ ಅಕ್ಕಡೆ ಕಡೆ ಹೋಗ್ಬೇಡ, ಈಗ ಇದೇ ನಿನ್ನ ಇಷ್ಟ ಲಿಂಗವೇ ದೇವರಂತ ತಿಳ್ಕೊಂಡು ನಮ್ಮ ಕೈಯಲ್ಲಿ ಕೊಟ್ಟರು, ನಮಗ್ ಕೊಳ್ಳೊಳಗು ಕಟ್ಟಿದ್ರು, ಕಟ್ಟಿ ಬಾಳ ದಿವಸ ಆಯ್ತು. ಈಗ ನಾವು ಹಿಂಗ ದೀಕ್ಷಾ ಮಾಡಿ ಹಾದಿ ಅಂದ್ಬಿಡಕ್ ಮತ್ ಹೆಂಗ ಹೆಂಗಿರ್ತೀವಿ, ಯಾರಿಗೆ ಗುರ್ತೀವಲ್ಲ, ನಮ್ಮ ಎದುರಿಗೆಲ್ಲ ಚಲೋ ಕಾಣಿಸ್ತಾವ, ನಾವ್ ಹಾದ್ಮೇಲೆ ಹೆಂಗಿರ್ತಾವ, ನಾವ್ ಹಾದ್ಮೇಲೂ ಹಿಂಗೇ ಇರ್ಬೇಕು, ಬರೀ ನಮ್ಮ ಮುಂದೆ ನಾಟಕ ಮಾಡ್ದಂಗ ಮಾಡಬಾರ್ದಂತದ. ಅವಾಗ ದಶದಿಕ್ಕುಗಳಲ್ಲಿ ದೇವರನ್ನು ಹುಡುಕ್ತಕ್ಕಂತಹ ಜೀವಾತ್ಮನಿಗೆ ಗುರುಗಳು ಏನ್ ಮಾಡಿರಪ್ಪ ಅಂದ್ರೆ ಎಲ್ಲಿ ಹುಡುಕ್ಬೇಡಾಗ ಇದೇ ಇಷ್ಟವನ್ನು ಕೊಡುವಂತ ನಿನ್ನ ಎಲ್ಲ ಅನಿಷ್ಟವನ್ನು ದೂರ ಮಾಡಂತ ದೇವರೇ ಇದು ಇಷ್ಟಲಿಂಗ ಅಂತ ತಿಳ್ಕೊಂಡು ನಮ್ಮ ಕೈಯಲ್ಲಿ ಕೊಟ್ರು. ಅದ ನೀವು ಕೊಳ್ಳ ಕಟ್ಟಿಕೊಂಡ ಒಂದ್ ದಿವಸನು ಪೂಜಾ ಮಾಡಲಿಲ್ಲ, ಹೇಳಿದಾಗ ಒಂದೆರಡು ದಿವಸ ಮಾಡಿದಂಗ್ ಮಾಡಿದ ಆಮೇಲೆ ಮತ್ತೆ ಮರ್ತ್ಬಿಟ್ರು. ಅದು ದೇವರು ಕೊಳಗನ ಐತೆ ಅವನಿಗೆ, ಅದನ್ನ ಒಂದ್ ದಿವಸ ಬಿಚ್ಚಲಿಲ್ಲ, ಪೂಜೆ ಮಾಡಲಿಲ್ಲ, ನಮಸ್ಕಾರ ಮಾಡಲಿಲ್ಲ. ಹಂಗ ದೇವರ ಸಲುವಾಗಿ ಆ ಗುಡಿ ಈ ಗುಡಿ ಆ ದೇವಸ್ಥಾನ ಈ ದೇವಸ್ಥಾನ ಹಂಗ ತಿರುಕೊಂತ ಹೋದ್ರಪ್ಪ ಅಂದ್ರೆ ಹೆಂಗ ಅವನ ಗತಿ ಆಗ್ತದ? ಹಾಗೇನೆ ಎಚ್ಚರಿಕೆ ಇಲ್ಲದೆ ದೇವರನ್ನ ಧರಿಸಿದವರ ಗತಿ ಹಾಗಾಗ್ತದಂತ. ಅದಕ್ಕೆ ನಾವು ಸಾಕಷ್ಟು ಅಪ್ಪಣೆ ಕೊಡಿಸಿದ್ದೇವೆ. ಲಿಂಗ ಕಟ್ಟಿಕೊಂಡ ಬಳಿಕ ತೀರ್ಥ ಕ್ಷೇತ್ರಕ್ಕೆ ಹೋಗಬಾರದು ಅಂತ ಅರ್ಥ ಅಲ್ಲ, ನೀವು ಹೋಗ್ರಿ, ನೀವು ಎಲ್ಲಿಯಾದರೂ ಹೋಗ್ರಿ. ಹೋಗಿ ಮೊದಲು ಏನ್ ಮಾಡ್ಬೇಕಂದ್ರೆ ಮೊದಲು ಈ ಲಿಂಗದ ಪೂಜೆ ಮಾಡಬೇಕು. ಈ ಇಷ್ಟಲಿಂಗವನ್ನ ಪೂಜಾ ಮಾಡಾಕ ನೀವು ಯಾತ್ರಾ ಮಾಡಬೇಕು. ಯಾಕಂದ್ರೆ ಮನೆಯಲ್ಲೇ ಮಾಡಿದ ಪೂಜೆಗಿಂತಲೂ ತೀರ್ಥ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಇಷ್ಟಲಿಂಗ ಪೂಜೆ ಹೆಚ್ಚಿನ ಫಲ ಕೊಡುತ್ತೆ ಅಂತ ತಿಳ್ಕೊಂಡು ಆ ದೃಷ್ಟಿಯಿಂದ ಯಾತ್ರಾ ಮಾಡಬೇಕು ಹೊರತಾಗಿ ಅಲ್ಲಿ ದೇವರನ್ನು ಕಾಣಾಕಂತ ತಿಳ್ಕೊಂಡು ಮಾಡೋ ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂತ. ಅದಕ್ಕೆ ಪ್ರಾಣದಂತೆ ಇದನ್ನು ಧರಿಸುವ ಅಂದ್ರೇನು, ಅಷ್ಟೊಂದು ಎಚ್ಚರಿಕೆಯಿಂದ ಧರಿಸಿಕೊಂಡಿರಬೇಕು. ನನ್ನ ದೇಹದ ಮೇಲೆ ಲಿಂಗ ಇದೆ ಅನ್ನುವಂಥ ಅರಿವು ಸದಾ ಕಾಲದಲ್ಲಿ ಇರಬೇಕು. ಯಾಕಂದ್ರೆ ಇದು ಒಂದು ಆವರಣ, ಇದೊಂದು ರಕ್ಷಾ ಕವಚ. ಎಂಟು ಪ್ರಕಾರವಾಗಿರ್ತಕ್ಕಂಥ ಆವರಣದ ಅಷ್ಟಾವರಣಗಳು ಅಂತ ಕರೀತಾರೆ. ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ ಪ್ರಸಾದ, ಇವಕ್ಕೆ ಅಷ್ಟಾವರಣಗಳು ಅಂತ ಕರೀತಾರೆ. ಆವರಣ ಅಂದ್ರೆ ಏನು? ಆವರಣ ಅಂದ್ರೆ ಹೊದಿಕೆ. ಹೊದಿಕೆಗೆ ಆವರಣ ಅಂತ ಕರೀತಾರೆ. ನೀವೆಲ್ಲ ಶರ್ಟ್ ಹಾಕೊಂಡ್ರಿ, ಸೀರೆ ಉಟ್ಕೊಂಡ್ರಿ, ತಂಡ್ ಬಿಡ್ತಪ್ಪ ಅಂದ್ರೆ ಮೇಲೆ ಕಂಬಳಿ ಹೊಚ್ಕೊಂತೀರಿ, ಕೋಟ್ ಹಾಕೊಂತೀರಿ. ಇವು ನಿಮ್ಮ ದೇಹವನ್ನು ರಕ್ಷಣೆ ಮಾಡ್ಲಿಕ್ಕೆ ಹೊದಿಕೆಗಳಿವೆಲ್ಲ. ಹೊರಗಿನ ವಾತಾವರಣದಿಂದ ದೇಹವನ್ನು ರಕ್ಷಣೆ ಮಾಡೋ ಸಲುವಾಗಿ ನಾವು ಅನೇಕ ಹೊದಿಕೆಗಳನ್ನು ದೇಹಕ್ಕೆ ಹೆಂಗ್ ಹಾಕೊಂಡು ಬರ್ತೀವಿ, ಹಾಗೆ ಗುರುಗಳು ಶಿಷ್ಯನ ಮನಸ್ಸನ್ನ ಈ ಭವದೊಳಗ ಸಂಸಾರ ಎಂಬತಕ್ಕಂಥ ಅರಣ್ಯದಲ್ಲಿ ಕಾಮ ಕ್ರೋಧಾದಿಗಳಿಗೆ ವಶೀಭೂತವಾಗಿ ಇದು ಭವದತ್ತ ಹೋಗಬಾರದಂತ ತಿಳ್ಕೊಂಡು ಇವನು ರಕ್ಷಣೆ ಮಾಡೋ ಸಲುವಾಗಿ ದೇಹದ ಮೇಲೆ ಲಿಂಗವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಯಾವ ಕ್ಷಣದಲ್ಲಿ ನಮ್ಮ ದೇಹದ ಮೇಲೆ ಲಿಂಗ ಬಂತು ಅವಾಗ ನಮ್ಮ ದೇಹ ಒಂದು ಕ್ಷೇತ್ರವಾಯಿತು. ಎಲ್ಲಿ ನಾವು ಶಿವಲಿಂಗವನ್ನು ಸ್ಥಾಪನಾ ಮಾಡಿ ಒಂದು ಮಂದಿರ ಕಟ್ತೀವಿ ಅದಕ್ಕೆ ನಾವು ಕ್ಷೇತ್ರ ಅಂತ ಕರ್ಕೊಂಡ್ಬರ್ತೇವೆ. ಕಾಶಿಗೆ ಕ್ಷೇತ್ರ ಅಂತಾರೆ, ರಾಮೇಶ್ವರ ಕ್ಷೇತ್ರ ಅಂತಾರೆ, ನೀವು ಕೊಟ್ಟೂರಿಗೆ ಇದಕ್ಕೊಂದು ಕ್ಷೇತ್ರ ಅಂತ ಕರಿತೀರಿ. ಯಾಕಂದ್ರೆ ಆ ಸ್ಥಾನದ ಅಧಿಪತಿ ಅಲ್ಲಿ ಯಾವಾಗಲೂ ಕೂಡ ನಿತ್ಯ ನಿವಾಸ ಮಾಡ್ತಾನ ಅಂತ ತಿಳ್ಕೊಂಡು ಅದಕ್ಕೆ ನಾವು ಕ್ಷೇತ್ರ ಕ್ಷೇತ್ರ ಅಂತ ಕರಿತೀವಿ. ಹಾಗೆ ಕಾಶಿ ಕ್ಷೇತ್ರದ ನಿಮ್ ಕೊಟ್ಟರು ಒಂದು ಕ್ಷೇತ್ರದ, ರಾಮೇಶ್ವರ ಒಂದು ಕ್ಷೇತ್ರದ, ಹಾಗೆ ನಿಮ್ಮೆಲ್ಲರ ದೇಹನ ಕೂಡ ಎಂದ ಗುರುದೀಕ್ಷೆಯನ್ನು ಪಡೆದುಕೊಂಡು ಲಿಂಗವನ್ನು ಧರಿಸುವಂತರಿ ಅವತ್ತು ನಿಮ್ಮ ದೇಹನು ಕೂಡ ಒಂದು ದಿವ್ಯವಾಗಿರ್ತಕ್ಕಂಥ ಕ್ಷೇತ್ರ ಆಗ್ತದೆ. ಅಂದ್ರೆ ದೇವರನ್ನ ಧರಿಸಿದ ಬಳಿಕ ಅದು ಕ್ಷೇತ್ರ ಆಯ್ತು. ಗುಡಿಗೆ ಮಹತ್ವ ಯಾವಾಗ ಬರ್ತದೆ ಅಂದ್ರೆ ದೇವರನ್ನ ಸ್ಥಾಪನೆ ಮಾಡಿದಾಗ ಬರ್ತದೆ. ಒಂದು ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ದೇವಾಲಯ ಕಟ್ಟಿರಿ ಅಂತ ತಿಳ್ಕೊರಿ, ಇನ್ನು ಅದರಲ್ಲಿ ಯಾವ ವಿಗ್ರಹಗಳನ್ನೇ ಆಗಲಿ ಶಿವಲಿಂಗವನ್ನೇ ಸ್ಥಾಪನೆ ಮಾಡಿಲ್ಲ. ಸಂಗಮರ ಕಲ್ಲಿನಿಂದ ಗ್ರೆನೇಟ್ ಕಲ್ಲಿನಿಂದ ಎಲ್ಲ ಕಟ್ಟಿ ಶಿಖರ ಮಾಡಿ ಶಿಖರಕ್ಕೆ ಬಂಗಾರದ ಕಳಸ ಇಟ್ಟು ಏನೆಲ್ಲ ಮಾಡಿರಿ, ಆ ಗುಡಿಗೆ ಯಾರು ನಮಸ್ಕಾರ ಮಾಡಕ್ ಹೋಗ್ತಾರ? ಇನ್ನು ಒಳಗೆ ದೇವರ ಸ್ಥಾಪನೆ ಮಾಡಿಲ್ಲ. ಎದಕ್ ಹೋಗ್ತಾರಂದ್ರೆ ನೋಡಕ್ ಹೋಗ್ಬೋದು ಅಷ್ಟೇ. ಎಷ್ಟು ಚಲೋ ಕಟ್ಟ್ಯಾರ, ಕಳಸ ಎಷ್ಟು ಎತ್ತರ ಅದ, ಎಷ್ಟು ಬಂಗಾರದ ಇದಕ್ಕೆ ಉಪಯೋಗ ಮಾಡಿರ್ಬೋದು, ಇದು ನೋಡಕ್ ಹೋಗ್ತಾರ ಹೊರತಾಗಿ ಭಕ್ತಿಯಿಂದ ಆ ಗುಡಿ ಯಾರು ಪ್ರದಕ್ಷಿಣೆ ಮಾಡಂಗಿಲ್ಲ, ನಮಸ್ಕಾರ ಮಾಡಂಗಿಲ್ಲ. ಅದೇ ಮಗ್ಗಲದಲ್ಲಿ ಒಂದು ಸಣ್ಣದ ಒಂದು ಗುಡಿ ಅದ, ಅಲ್ಲೇನು ಬಹಳ ಕಿಮ್ಮತ್ತಿಂದ ಕಟ್ಟಿಲ್ಲ ಅವರು, ಸುಮ್ಮನೆ ಒಂದು ನಾಲ್ಕು ಕಲ್ಲು ದಿಂಡಿ ಏರಿಸಿ ಮ್ಯಾಲೊಂದು ಛತ್ತ ಹಾಕಿ ಒಳಗೊಂದು ಶಿವಲಿಂಗ ಸ್ಥಾಪನೆ ಮಾಡಿದ್ರೆ ನೀವು ಅಲ್ಲಿ ಹೋಗಿ ನಮಸ್ಕಾರ ಮಾಡ್ತೀರಿ, ಅದಕ್ಕೆ ನೀವು ಪ್ರದಕ್ಷಿಣೆ ಮಾಡ್ತೀರಿ. ಅಂದ್ರೆ ನೀವು ಮಾಡುವಂತ ಶ್ರದ್ಧೆ ಮೇಲಿನ ಆಡಂಬರ ಕಲ್ಲ, ಒಳಗಿನ ದೇವರಿಗಾಗಿ ಅಂತ. ಒಳಗ ದೇವರದ ಅಂತ ತಿಳ್ಕೊಂಡನೆ ಆ ಗುಡಿಗೆ ಕಿಮ್ಮತ್ತದ. ಒಂದೇಳು ಒಳಗ ದೇವರೇ ಇರದಿದ್ರೆ ಆ ಗುಡಿಗೆ ಯಾರು ಪ್ರದಕ್ಷಿಣೆ ಮಾಡಂಗಿಲ್ಲ, ಯಾರು ಅದಕ್ಕೆ ಪರಿಕ್ರಮಣ ಮಾಡಂಗಿಲ್ಲ. ಅದಕ್ಕೆ ದೇವರಿಂದ ಅಧಿಷ್ಠಿತವಾದಾಗ ದೇವಸ್ಥಾನಕ್ಕೆ ಹೇಗೆ ಮಹತ್ವ ಬರ್ತದ, ಹಾಗ ಲಿಂಗವನ್ನು ಕಟ್ಟಿಕೊಂಡಾಗ ನಿಮ್ಮ ದೇಹಕ್ಕೂ ಕೂಡ ಒಂದು ಮಹತ್ವ ಪ್ರಾಪ್ತಿಯಾಗ್ತದೆ. ದೇವಸ್ಥಾನ ಅಕಸ್ಮಾತ್ ಆಗಿ ದೇವರಿಲ್ಲ ದೇವಸ್ಥಾನಕ್ಕೆ ಅಹಂಕಾರ ಬಂತು ಅಂದ್ರೆ ಆ ದೇವಸ್ಥಾನ ಯಾವ ಕಿಮ್ಮತ್ತೂ ಪಡೆಯಕ್ ಸಾಧ್ಯ ಇಲ್ಲ. ಅದು ಒಮ್ಮೆ ಹೀಗೆ ಒಂದು ದೇವಸ್ಥಾನದೊಳಗೆ ಶಿವಲಿಂಗ ಸ್ಥಾಪನಾ ಮಾಡ್ಬೇಕಂತ ತಿಳ್ಕೊಂಡು ಕಾಶಿಯಿಂದ ಲಿಂಗ ತಂದ್ರಂತ ದೊಡ್ಡ ದೇವಸ್ಥಾನ ಕಟ್ಟಿದ್ರು. ಊರೊಳಗೆ ದೇವರು ಮೊಟ್ಟ ಮೊದಲು ಪ್ರವೇಶ ಆಗತ್ತಂದ್ರೆ ಅದನ್ನ ಉತ್ಸವ ಮಾಡಿಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಎಲ್ಲರೂ ಏನು ಮಾಡಿದ್ರು, ಅನೇಕ ವಾದ್ಯ ವೈಭವಗಳನ್ನು ಮಾಡಿ ಊರೊಳಗೆಲ್ಲ ಚಳಿ ಹೊಡೆದು ರಂಗವಲ್ಲಿ ಹಾಕಿ ಹೂಗಳಿಂದ ಅಲಂಕಾರ ಮಾಡಿ ಮನೆ ಮನೆಗೆಲ್ಲ ಹೇಳಿದ್ರು, ನಿಮ್ಮ ಮನೆ ಮುಂದೆ ಉತ್ಸವ ಬಂದ ಕೂಡಲೇ ನೀವೆಲ್ಲ ಹೂವಿನ ಹಾರ ಹಾಕಿ ಆರತಿ ಬೆಳಗಿ ಕಾಯಿ ಕಪ್ರ ಹಾಕಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು, ದೇವರನ್ನು ನಾವು ಬರಮಾಡಿಕೊಳ್ತೀವಿ ಅಂತೇಳಿ. ಅವಾಗ ಎಲ್ಲರೂ ಸಜ್ಜಾಗಿದ್ರು. ಆ ಶಿವಲಿಂಗವನ್ನು ಊರೊಳಗೆ ಪ್ರವೇಶ ಮಾಡ್ಕೋಬೇಕು ತರಬೇಕಂತ ವಿಚಾರ ಬಂದಾಗ ಎದ್ರ ಮೇಲೆ ತಗೊಂಡು ಹೋಗ್ಬೇಕು ಅಂದ್ರೆ ಏನೋ ಧರ್ಮ ಕರ್ಮ ಸಂಯೋಗ ಅವರಿಗೆ ಎತ್ತು ಸಿಗಲಿಲ್ಲ, ಕುದುರೆನೂ ಸಿಗಲಿಲ್ಲ, ಒಂದು ಕತ್ತಿನೇ ಸಿಕ್ತು. ಯೋಗ ಅದರದ್ದೇ ಒಂದು ದೈವ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡಿದ್ರು ಅಂದ್ರೆ ಈ ಕತ್ತಿ ಮೇಲೆ ಮೆರೆಸುವಂತ ಹೋದ್ರೆ ಜನರು ಏನಂದಾರು, ಅದಕ್ಕೆ ಕತ್ತಿ ಕಾಣಲಾರದಂಗ ಅದಕ್ಕೆ ಮೇಲೆ ಜೂಲ ಹಾಕಿ ಅದಕ್ಕೆ ಕಣ್ಣಷ್ಟ ಕಾಣಂಗ್ಬಿಟ್ರು, ಮತ್ತೆ ಹೋಗಕ್ ದಾರಿ ಕಾಣಬೇಕಲ್ಲ ಅದಕ್ಕೆ ಮತ್ತೆ ಯಾಕಡೆ ಹೋದಿತ್ತು ಅಂತ. ಅದ್ರ ಮೇಲೆ ಒಂದೆಲ್ಲ ಚಟ್ಟಿಗಿಟ್ಟು ಕಟ್ಟಿ ಅದ್ರ ಮೇಲೆ ಶಿವಲಿಂಗ ಇಟ್ರು. ಅದನ್ನ ಊದಿಸುವಂತ ಬಾರಿಸುವಂತ ಊರಲ್ಲಿ ತೆಗೆದುಕೊಂಡು ಹೊಂಟ್ರು. ಅವಾಗ ಯಾರ್ಯಾರು ಮನೆ ಮುಂದೆ ಅದು ಮೆರವಣಿಗೆ ಬರ್ತಾ ಇತ್ತು, ಎಲ್ಲರೂ ಅದಕ್ಕೆ ಹಾರ ಹಾಕೋರು, ಲಿಂಗಕ್ಕೆ ಹಾರ ಹಾಕೋರು, ಆರತಿ ಬೆಳಗೋರು, ಸಾಷ್ಟ ನಮಸ್ಕಾರ ಮಾಡೋರು, ಇದೆಲ್ಲ ನೋಡ್ತಿದ್ದು. ಅಷ್ಟ ಕಿಂಡಿ ಬಿಟ್ಟಿದ್ರಲ್ಲ ಅದು ನೋಡ್ತಿದ್ದು. ಅಬ್ಬಾಬ ನಂದು ಬಾಳ ಇವತ್ ಭಾರಿ ಚಾನ್ಸ್ ಸಿಕ್ಕ ನನಗಂತದ. ಇಷ್ಟು ದಿವಸ ಬರೀ ನಾನು ಹೊಡಹೊಡೆ ಓಡಿಸ್ತಿದ್ರು, ಪರಂತ ಅದರ ಪ್ರತಿಯಾಗಿ ಎಲ್ಲರೂ ನಮಸ್ಕಾರ ಮಾಡಕ್ ಹತ್ತಾರ, ನನಗ ಸಾಷ್ಟಾಂಗ ಹಾಕ್ತಾರ, ನನಗ ಹಾರ ಹಾಕ್ತಾರ ಅಂತ ಹಿಂಗ ಅದು ತಿಳ್ಕೊಳ್ಳಕ. ಹಾಗೆ ಮುಂದಕ್ಕೆ ಹೋದಂಗೆಲ್ಲ ಯಾವಾಗ ಅದಕ್ಕೆಲ್ಲ ಮಾನ ಮರ್ಯಾದೆ ಹೆಚ್ಚಾಗ್ತಾ ಬಂತು, ಹಂಗ ಇದಕ್ಕೆ ಅಭಿಮಾನ ಅಹಂಕಾರ ಹೆಚ್ಚಾಕೋ ಅಂತ ಬಂತು. ಅವಾಗ ಅದು ವಿಚಾರ ಮಾಡಿತು, ನನಗಿಷ್ಟು ಮರ್ಯಾದೆ ಇರುವಾಗ ನಾ ಯಾಕೆ ಇದನ್ನು ಹೊತ್ಕೋಬೇಕು ಅಂತ ಹಿಂಗ್ ಬಂತು ಅದಕ್ಕೆ. ನನಗೆಷ್ಟು ಮರ್ಯಾದೆ ಐತೆ ಅಂದ ಬಳಿಕ ಇದನ್ನ ಯಾಕೆ ನಾವು ಹೊತ್ಕೋಬೇಕು, ಅರ್ಧ ಊರಿಗೆ ಹೋಗಿರ್ಬೇಕು. ಅವಾಗ ಅದು ಮೈ ಜಾಡಿಸಿ ಆ ಅಗ್ಗ ಎಲ್ಲ ಹರಿದು ಲಿಂಗ ಕೆಳಗೆ ಕೆಡಿಬಿಡಿತು. ಲಿಂಗ ಕೆಳಗೆ ಬೀಳೋದು ಒಂದೇ ತಡ, ಆರತಿ ಬೆಳಗವ್ರು ಆರತಿ ಇಟ್ರು, ಹಾರ ಹಾಕೋರು ಹಾರ ಬಿಟ್ರು, ತಂದ್ರೋಡು ಹಗ್ಗ ಬಾರ್ಕೋಲು ಬಡಿಗಿ, ಯಾವ ಒದ್ರಿ ಯಾರು, ಯಾರು ಬಡದ್ರ ಯಾರು, ಯಾರು ಬಾರ್ಕೋಲ್ ತಗೊಂಡು ಜಾಡಿಸಿದ್ರ ಯಾರು, ಅದಂತೂ ಇಷ್ಟೊತ್ತನ ಹಿಂಗ್ ಮಾಡ್ತೀರಿ, ಈಗ ಹಿಂಗ್ ಮಾಡಕತ್ತೀರಪ್ಪ ಇವರು, ಇಲ್ಲಿವರೆಗೆ ಇಷ್ಟು ಮರ್ಯಾದೆ ಕೊಟ್ಟವ್ರು ಈಗ ಹಿಂಗ್ ಮಾಡಕತ್ತಿದ್ರು. ಅವಾಗ ಅಂದ್ರಂತವ್ರು, ನಿನಗಲ್ಲಪ್ಪ ಅದು ಮರ್ಯಾದೆ, ನಿನ್ನ ಮೇಲೆ ಲಿಂಗ ಅದ ಅಂತ ತಿಳ್ಕೊಂಡು ಅದಕ್ಕೆ ಮರ್ಯಾದೆ ಇತ್ತು, ಅದು ಲಿಂಗ ಬಿಟ್ಟೆ ಅಂದ್ರೆ ಈಗ ನಿನ್ ಗತಿ ಹಿಂಗನ ಅಂತ. ಅದಕ್ಕೆ ನಿಮಗೆಲ್ಲ ಮಹತ್ವ ಯಾಕದ, ನಿಮಗೆಲ್ಲ ವೀರಶೈವರು ಎಲ್ಲಾ ಶಿವಭಕ್ತರಿಗಿಂತಲೂ ನೀವು ದೊಡ್ಡವರು. ಅದಕ್ಕೆ ಆಗಮಗಳು ಏನ್ ಹೇಳ್ತಾವ ಅಂದ್ರೆ, ಏಕೇನ ಜನ್ಮನ ಮುಕ್ತಿ ವೀರಾಣ ಅಂತ ಮಹೇಶ್ವರಿ ಅಂತ. ಪಾರ್ವತಿ ಪರಮಾತ್ಮನೇ ಕೇಳಿದಂತ, ಈ ಜಗತ್ತಿನಲ್ಲಿ ಬಹಳ ಜೀವಿಗಳು ಹುಡ್ತಾರೆ, ಬಹಳ ಧರ್ಮಗಳದಾವೆ, ನಿನ್ನನ್ನು ಅತಿಯಾಗಿ ಪ್ರೀತಿ ಮಾಡುವಂತವ್ರು ಯಾರದಾರ, ಅವ್ರಿಗೆ ಎಷ್ಟು ಜನ್ಮಕ್ಕೆ ಮುಕ್ತಿ ಸಿಗ್ತದ. ಪರಮಾತ್ಮ ಹೇಳ್ದ, ನನ್ನನ್ನು ಪ್ರೀತಿ ಮಾಡೋರು ಬಹಳ ಮಂದಿ ಇದ್ದಾರೆ, ಪರಂತು ನನ್ನನ್ನು ಅತಿಯಾಗಿ ಪ್ರೀತಿ ಮಾಡೋರು, ನನ್ನನ್ನು ಅತಿ ಸಮೀಪಕ್ಕೆ ಬಂದವರಪ್ಪ ಅಂದ್ರೆ ಅವರಿಗೆ ವೀರಶೈವರು ಅಂತ ಕರೀತಾರೆ. ಅವರು ಸದಾ ಕಾಲದಲ್ಲಿ ನನ್ನನ್ನು ದೇಹದ ಮೇಲೆ ಧರಿಸಿಕೊಂಡಿರ್ತಾರೆ, ನನ್ನನ್ನು ಅಗಲಿ ಎಂದೆಂದೂ ಇರಂಗಿಲ್ಲ. ಅವರು 24 ತಾಸಿನಲ್ಲಿ ನನ್ನನ್ನು ಬಿಟ್ಟು ಒಂದು ಕ್ಷಣನೂ ಆಗಲಂಗಿಲ್ಲ. ಅವರು ನನ್ನ ಧರಿಸಿಕೊಂಡು ನನ್ನ ನಿತ್ಯ ಪೂಜೆ ಮಾಡ್ತಾರೆ, ನನ್ನ ಸ್ಮರಣೆ ಇಲ್ಲ. ಅಂಥ ವೀರಶೈವರಿಗೆ ಏಕೇನ ಜನ್ಮನ ಮುಕ್ತಿ, ಅವರಿಗೆ ಇದೇ ಜನ್ಮದಲ್ಲಿ ಮುಕ್ತಿ ಸಿಗ್ತದೆ, ಮತ್ತ ಅವರು ಹೊಳ್ಳೆ ಹುಟ್ಟೇ ಬರಂಗಿಲ್ಲ ಅಂತ ಪರಮಾತ್ಮ ಹೇಳಿದ. ಅಂದ್ರೆ ಇಷ್ಟೊಂದು ದೊಡ್ಡ ಸ್ಥಿತಿಯನ್ನ, ದೊಡ್ಡ ಮಹತ್ವವನ್ನು ಪರಮಾತ್ಮ ಕೊಟ್ಟು ಕೂಡಲೆ ನಿಮಗೆ ಏನ್ ಬಂತಪ್ಪ ಅಂದ್ರೆ ಹಂಗ ನಮ್ಮಂತ ದೊಡ್ಡವರು ಯಾರದಾರ ಬಂತ, ನಿಮಗೂ ಏನ್ ಬಂತು? ಅದಕ್ಕೆ ಬಂದಾಗ ನಿಮಗೂ ಬಂತ ಮೈಯಾಗ. ಅದಕ್ಕೆ ನಿಮ್ಗೆ ಎಲ್ಲಿವರೆಗೆ ಮಹತ್ವ ಅಂದ್ರೆ ಎಲ್ಲಿವರೆಗೆ ನಿಮ್ಮ ದೇಹದ ಮೇಲೆ ಅದು ಇರ್ತದ ಅಲ್ಲಿವರೆಗೆ ನೀವು ಮಹತ್ವದ. ಮತ್ತೆವಾಗ ಅದನ್ನು ಬಿಟ್ರಿ? ಅದು ಏನಕ್ಕದ ಅನ್ನೋದು ನೀವು ಅನುಭವ ಮಾಡ್ಬೇಕಾಗ್ತದ. ಯಾಕಂದ್ರೆ ಯಮ ಯಮದೂತ ಅಂದ್ರೆ ಅವರು ಸಾಮಾನ್ಯ ಅಲ್ಲ. ಅವರ ಶಿಕ್ಷೆಯಿಂದ ದೂರ ಆಗಬೇಕಾಗಿದ್ರೆ ಶಿವಲಿಂಗವನ್ನ ದೇಹದ ಮೇಲೆ ಸದಾ ಧರಿಸಿಕೊಂಡು, ಅದಕ್ಕೆ ದೇಹ ಅಂದ್ರೆ ಏನಿದು, ಇದು ಅದರಂಗ ಅದಕ್ಕೇನು ಕಿಮ್ಮತ್ತಿಲ್ಲ, ಅದರ ಮೇಲೆ ಶಿವಲಿಂಗ ಪ್ರತಿಷ್ಠಾಪನ ಆಯ್ತು ಅಂತ ತಿಳ್ಕೊಂಡು ಆ ದೇಹಕ್ಕೆ ಇಷ್ಟೊಂದು ಕಿಮ್ಮತ್ ಬಂದ ತಂದ ಬಳಿಕ ಅದಕ್ಕೆ ಆಚಾರ್ಯ ಹೇಳಿದ್ರು, ಪ್ರಾಣವದ್ಧಾರಣೀಯಂ ತತ್ ಪ್ರಾಣಲಿಂಗಂ ಇದಂ ತವ, ನಿನ್ನ ಪ್ರಾಣಕ್ಕಿಂತಲೂ ಹೆಚ್ಚು ಈ ಲಿಂಗವನ್ನು ನೀನು ಪ್ರೀತಿಸುವ, ಅದನ್ನು ಪೂಜೆ ಮಾಡುವಂತ. ಅಂದ್ರೆ ನಮಗೆ ಪ್ರಾಣನೇ ಬಹಳ ಪ್ರೇಮ ಅಂತ ಹಿಂಗೂ ಅರ್ಥ ಅಲ್ಲ. ಮನುಷ್ಯನ ಪ್ರೀತಿ ಪ್ರೇಮ ಅನ್ನುವಂತಹದ್ದು ಹೇಗಿರುತ್ತ ಅಂತ ಕೇಳಿದ್ರೆ, ಪುತ್ರಾತ್ ಪಿಂಡಂ, ಪಿಂಡಾತ್ ಇಂದ್ರಿಯಾಣಿ, ಇಂದ್ರಿಯೇಭ್ಯ ಪ್ರಾಣ, ಪ್ರಾಣಾದ್ ಆತ್ಮ ಪರಂಪ್ರಿಯ ಅಂತ ಒಂದು ಶಾಸ್ತ್ರ ಬರ್ತದೆ ಉಪನಿಷತ್ತಿನಲ್ಲಿ. ಮನುಷ್ಯನ ಪ್ರೀತಿ ಹೆಂಗ ತನ್ನ ಅಂತರಂಗದಲ್ಲಿ ಹೇಗೆ ಬರ್ತದ ಅಂತ. ಈಗ ನೀವು ನಿಮ್ಮೇನು ಪ್ರೀತಿ ಇರ್ತೀರಿ, ನಿಮಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಮೇಲೆ ನೀವು ಪ್ರೀತಿ ಮಾಡ್ತೀರಿ. ಮಕ್ಕಳನ್ನ ಪ್ರೀತಿಸ್ತೀರಿ, ಹೆಂಡರನ್ನ ಪ್ರೀತಿಸ್ತೀರಿ, ಅಣ್ಣ ತಮ್ಮಂದಿರನ್ನ ಪ್ರೀತಿಸ್ತೀರಿ, ಹೊಲ ಮನೆಗಳನ್ನ ಪ್ರೀತಿಸ್ತೀರಿ, ಎಲ್ಲವನ್ನೂ ದುಡ್ಡು ಪ್ರೀತಿಸ್ತೀರಿ, ಎಲ್ಲರ ಮೇಲೆ ಪ್ರೀತಿ ಇರ್ತದೆ ನಿಮಗೆ. ಪರಂತು ಪ್ರೀತಿಯ ಪರೀಕ್ಷೆ ನಡೀತು ಅಂದ್ರೆ ಅದು ಬರೋಬ್ಬರ ಎಲ್ಲಿ ಹೋಗ್ತಾನೋ ನಿಮಗೆ ಗುರುತಾಗ್ತದೆ. ಈಗ ನಿಮ್ಮ ಮಕ್ಕಳ ಮೇಲೆ ನೀವು ಬಹಳ ಪ್ರೀತಿ ಇದ್ರೆ ತಿಳ್ಕೊ, ಅಕಸ್ಮಾತ್ ಆಗಿ ಏನಾದರೂ ಮನೆಗೆ ಬೆಂಕಿ ಇತ್ತು ರಾತ್ರಿ ಹೊತ್ತಿನಾಗ, ಅವಾಗ ಮಕ್ಕಳು ಹೊರಗಾಗಕ್ಕೆ ಪ್ರಯತ್ನ ಮಾಡ್ತಿರೋ ಮೊದಲು ನೀವು ಊಡ ಹೋಗಕ್ ಪ್ರಯತ್ನ ಮಾಡ್ತಿರೋ ಅಂತ? ನಾವು ಉಳಿದ್ರೆ ಮತ್ ಮಕ್ಕಳು ಹುಟ್ಟೆ, ಮತ್ ನಾನು ಹೋದ್ರೆ ಏನ್ ಮಾಡೋದು ಅಂತ. ಅದಕ್ಕೆ ಪುತ್ರ ಪಿಂಡಂ, ಮಕ್ಕಳ ದೇಹಕ್ಕಿಂತಲೂ ತನ್ನ ದೇಹದ ಮೇಲೆ ಪ್ರತಿಯೊಬ್ಬ ಮನುಷ್ಯರು ಕೂಡ ಅಧಿಕ ಪ್ರೇಮ ಇರ್ತಾನೆ. ಮಕ್ಕಳನ್ನು ಯಾಕೆ ಪ್ರೀತಿ ಮಾಡ್ತಾನೆ ಅಂದ್ರೆ ತನ್ನ ಸಲುವಾಗಿ ಮಕ್ಕಳನ್ನು ಪ್ರೀತಿ ಮಾಡ್ತಾನೆ. ಆತ್ಮನಸ್ತು ಕಾಮಾಯ ಪುತ್ರ ಪ್ರಿಯೋಭವತಿ, ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯಾಭವತಿ. ನಾವು ಮಕ್ಕಳನ್ನ ಪ್ರೀತಿ ಯಾಕೆ ಮಾಡ್ತೇವೆ ಅಂದ್ರೆ ಮುಂದೆ ದೊಡ್ಡವರಾದ ಬಳಿಕ ನಮ್ಮನ್ನು ರಕ್ಷಣಾ ಮಾಡ್ತಾರನ್ನ ಸಲುವಾಗಿ ಅವ್ರನ್ನ ಪ್ರೀತಿ ಮಾಡ್ತೇವೆ, ಹೊರತಾಗಿ ಅವ್ರ ಸಲುವಾಗಿ ಅವ್ರನ್ನ ಯಾರು ಪ್ರೀತಿ ಮಾಡಂಗಿಲ್ಲ. ನಮ್ಮ ಸಲುವಾಗಿ ನಾವು ಮತ್ತೊಬ್ಬರನ್ನ ಪ್ರೀತಿ ಮಾಡ್ತೇವೆ. ಅದಕ್ಕೆ ಪುತ್ರನಕ್ಕಿಂತಲೂ ತನ್ನ ಪಿಂಡದ ಮೇಲೆ ಪ್ರತಿಯೊಬ್ಬ ಜೀವಾತ್ಮನು ಕೂಡ ಅಧಿಕ ಪ್ರಿಯ ಇರ್ತಾನೆ. ಇನ್ನ ಪಿಂಡ ತಥೇಂದ್ರಿಯಾಣಿ, ಈ ಶರೀರಕ್ಕಿಂತಲೂ ಇಂದ್ರಿಯಗಳ ಮೇಲೆ ಇನ್ನೂ ಹೆಚ್ಚಿಗೆ ಪ್ರೀತಿ ಇರ್ತಾನ. ಈಗ ಯಾರಾದ್ರೂ ಒಬ್ಬ ಮನುಷ್ಯ ನೀ ಏನಾದ್ರು ತಪ್ಪು ಮಾಡಿದ್ರೆ ನಿನಗೆ ಹೊಡ್ಲಿಕ್ಕೆ ಬಡ್ಲಿಕ್ಕೆ ನಾಲ್ಕು ಮಂದಿ ಬಂದ್ರಪ್ಪ ಅಂದ್ರೆ ನಿನಗೆ ಅವ್ರ ಕಡೆಯಿಂದ ಉಳಿಸಿಕೊಳ್ಳೋದು ಉಳಿಯುವಂತ ಸಾಮರ್ಥ್ಯ ನಿನಗಿದೆ, ಇದ್ರೆ ಪ್ರತಿಕ್ರಿಯೆ ಮಾಡುವಂತ ಸಾಮರ್ಥ್ಯ ಇದ್ರೆ ನೀ ಏನ್ ಮಾಡ್ತೀರಿ? ಹೊಡೆದ್ರೆ ಹೊಡೆಯಲ್ರಕ್ಕ ಅಂತ ತಿಳ್ಕೊಂಡು ಅವ್ರ ಕಡೆ ಡುಬ್ಬಾ ಕೊಟ್ಟು ನಿಲ್ತೀವಿ, ಹೊಡ್ಕೊಂಡು ಹೋಗಿದ್ ಇದಕ್ಕೆ ಹೊಡಿದೆ ಅಂತ. ನನ್ನ ಕಣ್ಣಿಗೆ ಕೈಗೆ ಕಾಲಿಗೆ ಏನು ಮಾಡ್ಬೇಡ್ರಿ, ನೀವು ಹೊಡೆಯಂಗಿದ್ರೆ ಡುಬ್ಬಕ್ಕೆ ಬೇಕಾದಷ್ಟು ಹೊಡೀರಿ, ಏನ್ ಬೇಕಾದ್ ಮಾಡ್ರಿ. ಅಂದ್ರೆ ಸಂಪೂರ್ಣ ಶರೀರಕ್ಕಿಂತಲೂ ಇಂದ್ರಿಯ ಮೇಲೆ ಪ್ರೀತಿ ಹೆಚ್ಚಿಗೆ ಬರ್ತದೆ. ಆಮೇಲೆ ಇಂದ್ರಿಯಕ್ಕಿಂತಲೂ ಹೆಚ್ಚಿನ ಪ್ರೀತಿ ನಮಗೆ ಪ್ರಾಣದ ಮೇಲೆ ಬರ್ತದೆ. ಒಮ್ಮೆ ನೀವು ಎಲ್ಲೋ ಆಕ್ಸಿಡೆಂಟ್ ಆಯ್ತೋ, ಯಾರೋ ಹೊಡೆದ್ರೋ ಬಡದ್ರೋ ಕಾಲು ಜಜ್ಜಿ ನುಗ್ಗಾಯ್ತು, ಡಾಕ್ಟರ್ ಹೇಳ್ತಾರೆ ಇದನ್ನು ಕಡಿಬೇಕಾಗ್ತದೆ, ಅವಂತನ ಕಡೀರಿ, ಅದನ್ನು ಪ್ರಾಣ ಉಳಿಲಿ. ಕೈ ಕತ್ತರಿಸಿ ಹೋದ್ರೂ ಚಿಂತೆ ಇಲ್ಲ, ಪ್ರಾಣ ಉಳಿಬೇಕಂತಾನೆ. ಅಕಸ್ಮಾತ್ ಒಂದು ಕಣ್ಣಿಗೆ ಏನಾದ್ರೂ ಆಗಿತ್ತು ಅಂದ್ರೆ ಆ ಕಣ್ಣು ಕಿತ್ತಬೇಕಂದ್ರೆ ಕಣ್ಣು ಕಿತ್ತರಿ ಅಂತಾನೆ, ನಾನು ಪ್ರಾಣ ಉಳಿಬೇಕಂತಾನೆ. ಅದಕ್ಕೆ ಇಂದ್ರಿಯಗಳಿಗಿಂತಲೂ ಹೆಚ್ಚಿನ ಪ್ರೀತಿ ಮನುಷ್ಯನಿಗೆ ಎಲ್ಲದಂದ್ರೆ ಪ್ರಾಣದ ಮೇಲೆ ಪ್ರೀತಿ ಅದ. ಇನ್ನು ಪ್ರಾಣಾದ ಆತ್ಮ ಪರಂಪ್ರಿಯ, ಆ ಪ್ರಾಣಕ್ಕಿಂತಲೂ ಪ್ರಿಯವಾದ ವಸ್ತು ಇನ್ನೊಂದದ ನಿಮ್ಮದು, ಅದು ಯಾವ್ದಪ್ಪ? ನಿಮ್ಮ ಆತ್ಮ ಅಂತ. ಎಷ್ಟೋ ಜನರು ಪ್ರಾಣ ಬಿಡಾಕ್ ತಯಾರಾಗ್ತಾರೆ, ಉರ್ಲಾಕೊಂಡು ಸಾಯ್ತಾರೆ, ಆತ್ಮಹತ್ಯೆ ಮಾಡ್ಕೊಂತಾರೆ, ರೈಲ್ವೆ ಹಳಿ ಬಿದ್ದು ಸಾಯ್ತಾರೆ, ವಿಷ ಕುಡಿದು ಸಾಯ್ತಾರೆ. ಅಂದ್ರೆ ಏನ್ ಮಾಡಿದ್ರಲ್ಲಿ ಪ್ರಾಣ ಬಿಡಾಕ್ ತಯಾರಾದ್ರು ಅವರು. ಪ್ರಾಣ ಇದ್ರೆ ನನಗೆ ದುಃಖದಂತ ತಿಳ್ಕೊಂಡು ಪ್ರಾಣ ತ್ಯಾಗ ಮಾಡ್ಲಿಕ್ಕೆ ತಯಾರಾದ್ರು ಅವರು. ಅದಕ್ಕಿಂತಲೂ ಪ್ರಿಯವಾಗಿರುವಂತಹ ಆತ್ಮದ ಮೇಲೆ ಅವ್ರಿಗೆ ಪ್ರೀತಿ ಬಂತು, ಪ್ರಾಣ ತ್ಯಾಗ ಮಾಡಕ್ ತಯಾರಕ. ಅದಕ್ಕೆ ನಿಜವಾಗಿ ವಿಚಾರ ಮಾಡಿದ್ರೆ ಪ್ರತಿಯೊಬ್ಬ ಮನುಷ್ಯ ಏನನ್ನು ಪ್ರೀತಿಸ್ತಾನಂದ್ರೆ ತನ್ನನ್ನೇ ತಾನು ಪ್ರೀತಿಸ್ತಾನ ಹೊರತಾಗಿ ಅನ್ಯರನ್ನು ಯಾರನ್ನೂ ಅಧಿಕವಾಗಿ ಪ್ರೀತಿಸಂಗಿಲ್ಲ. ಇದು ಸತ್ಯವಾದ ಮಾತಂತ. ಹಂಗಾರೆ ತಾನಂದ್ರೆ ಯಾರು? ಪಿಂಡಜ್ಞಾನ ಸ್ಥಳದಲ್ಲಿ ನೀವೆಲ್ಲ ಕೇಳಿ, ತಾನಂದ್ರೆ ಶರೀರ ಅಲ್ಲ, ತಾನಂದ್ರೆ ಇಂದ್ರಿಯಗಳಲ್ಲ, ತಾನಂದ್ರೆ ಮನಸ್ಸಲ್ಲ, ಬುದ್ಧಿಯಲ್ಲ, ಅಹಂಕಾರ ಅಲ್ಲ, ಇವೆಲ್ಲಕ್ಕಿಂತಲೂ ವಿಲಕ್ಷಣವಾಗಿರ್ತಕ್ಕಂಥ ಆತ್ಮವೇ ತಾನು ಅಂತ. ಅದಕ್ಕೆ ನಿಮಗೆ ಗುರುಗಳು ಕೊಟ್ಟಿರುವಂತಹ ಇಷ್ಟಲಿಂಗ ಅದು ಏನಂದ್ರೆ ನಿಮ್ಮ ಆತ್ಮವೇ ಅದು. ನಿಮ್ಮ ಆತ್ಮದ ಪ್ರತಿಕೃತಿಯನ್ನೇ ನಿಮ್ಮ ಕೈಯಲ್ಲಿ ಇಷ್ಟಲಿಂಗ ರೂಪವಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಅದನ್ನು ಯಾಕಷ್ಟು ಪ್ರೀತಿ ಮಾಡು ಅಂತ ಹೇಳ್ತಾರಪ್ಪ ಅಂದ್ರೆ ನೀನು ನಿನ್ನ ಆತ್ಮವನ್ನು ಅಧಿಕ ಪ್ರೀತಿ ಮಾಡ್ತಿದ್ದಿ, ಅದಕ್ಕೆ ನಿನ್ನ ಆತ್ಮವೇ ಇದು. ಇನ್ನು ಪ್ರಾಣಕ್ಕಿಂತಲೂ ಅಧಿಕವಾಗಿ ಈ ಲಿಂಗವನ್ನು ನೀನು ಪ್ರೀತಿಸು, ಪೂಜೆ ಮಾಡುವಂತಹ ಆಜ್ಞೆಯನ್ನು ಆಚಾರ್ಯರು ನಮಗೆಲ್ಲ ಮಾಡಿದ್ದಾರೆ. ಅದಕ್ಕೆ ವೀರಶೈವ ಸಿದ್ಧಾಂತದೊಳಗ ಶಿವದೀಕ್ಷಾ ಸಮಾರಂಭ ಅಂದ್ರೆ ಇದು ಒಂದು ವಿವಾಹ ಸಂಸ್ಕಾರ ಇದ್ದ ಆಗಿದೆ. ಲೌಕಿಕದೊಳಗೆ ವಿವಾಹ ಆಗಬೇಕಾದಾಗ ಅಂಗ ಅಂಗಗಳ ಲಗ್ನ ಆಗ್ತವೆ, ಆದರೆ ಇಲ್ಲೇ ಅಂಗ ಲಿಂಗಗಳ ವಿವಾಹವಾಗ್ತವೆ. ಶರಣರಾಗಿರ್ತಕ್ಕಂಥವ್ರು ಇದಕ್ಕೆ ಶರಣ ಸ್ಥಳದಲ್ಲಿ ಅಂಗವೇ ಸತಿ ಲಿಂಗವೇ ಪತಿ ಎನ್ನುವಂತಹ ಭಾವನೆಗಳನ್ನು ಈ ಸಿದ್ಧಾಂತ ಶಿಖಾಮಣಿಯ ಏನು ಶರಣ ಸ್ಥಳ ಬರ್ತದ, ಈಗಿನ್ನೂ ಭಕ್ತ ಸ್ಥಳದಲ್ಲಿದ್ದೀರಿ, ಆ ಶರಣ ಸ್ಥಳದಲ್ಲಿ ಹೋದಾಗ ಅಂಗಕ್ಕೂ ಲಿಂಗಕ್ಕಿರ್ತಕ್ಕಂಥ ಸಂಬಂಧ ಅಂದ್ರೆ ಸತಿ ಪತಿ ಸಂಬಂಧ ಅಂತಕ್ಕಂಥ ಮಾತು. ಹೇಗೆ ಒಂದು ಲಗ್ನ ನೀವು ಮಾಡ್ತೀರಿ, ಲಗ್ನ ಮಾಡಿದಾಗ ಪಂಚ ಕಲಶಗಳ ಪಂಚಾಚಾರ ಸಾಕ್ಷಿಯೊಳಗ ಅನೇಕ ಗುರು ಹಿರಿಯರ ಸಾಕ್ಷಿಯೊಳಗ ಒಂದು ಹೆಣ್ಣು ಒಂದು ಗಂಡನ ತಂದು ಅಲ್ಲೇ ಸಂಸ್ಕಾರ ಮಾಡಿ ಬ್ರಹ್ಮ ಬಂಧನ ಅಂತ ಮಾಡ್ತಾರ. ನಿಮ್ಮ ಚುಂಗಿಗೆ ಅವ್ರ ಚುಂಗಿಗೆ ಗಂಟು ಹಾಕಿ ನಿಮ್ದಿಬ್ರು ಸಂಬಂಧ ಮಾಡ್ತಾರ. ಸಂಬಂಧ ಅಂದ್ರೆ ಅದು ಒಂಥರದ ಬಂಧನ. ಆ ವಿವಾಹ ಸಂಸ್ಕಾರ ಎಂದಾಯಿತೋ ಆ ಪೂರ್ವದಲ್ಲಿ ಒಬ್ಬರಿಗೊಬ್ಬರು ಪರಿಚಯ ಇಲ್ಲದೇ ಇರತಕ್ಕಂಥ ವರ ಕನ್ಯೆಯರು ಒಬ್ಬರನ್ನೊಬ್ಬರು ಅತಿಯಾಗಿ ಪ್ರೀತಿಸ್ತಾರೆ. ತನ್ನ ಪ್ರಾಣವೇ ಆತನ ಪ್ರಾಣ, ಆತನ ಪ್ರಾಣವೇ ತನ್ನ ಪ್ರಾಣ, ನನ್ನ ಆತ್ಮವೇ ನಿನ್ನ ಆತ್ಮ, ನಿನ್ನ ಆತ್ಮವೇ ನನ್ನ ಆತ್ಮ ಅನ್ನುವಷ್ಟು ರೀತಿಯೊಳಗ ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿರ್ತಾರೆ. ಶಾಸ್ತ್ರನು ಕೂಡ ಹಾಗೆ ಹೇಳ್ತದೆ, ಹಾಗೆ ಇರಬೇಕು ಅಂತ ತಿಳ್ಕೊಂಡು ಶಾಸ್ತ್ರನು ಕೂಡ ಹೇಳ್ತದೆ. ಅವಾಗ ಅಕಸ್ಮಾತ್ ಆಗಿ ಸತೀ ಪತಿಗಳ ದೇಹ ಎರಡಾಗಿದ್ರು ಕೂಡ ಅವರ ಪ್ರಾಣ ಆತ್ಮ ಒಂದೇ ಆಗಿರ್ತದೆ. ಯಾರಿಗಾದರೂ ಒಬ್ಬರ ಇಬ್ಬರ ಪೈಕಿ ಒಬ್ಬರಿಗೇನಾದರೂ ಆದ್ರೆ ಮತ್ತೊಬ್ಬರಿಗೆ ಅದು ದುಃಖ ಆಗ್ತದೆ. ಹೆಂಡತಿಗೆ ಆರಾಮಿದ್ದೇನಪ್ಪ ಅಂದ್ರೆ ಗಂಡಂದು ಆರಾಮ್ ತಪ್ತದೆ, ಗಂಡಗ ಆರಾಮಿದ್ದಿಲ್ಲ ಅಂದ್ರೆ ಹೆಂಡತಿಗೆ ಆರಾಮ್ ತಪ್ತದೆ. ಅಂದ್ರೆ ಒಬ್ಬರೊಬ್ಬರಲ್ಲಿ ತಾದಾತ್ಮ್ಯ ಭಾವನೆ ಇರ್ತದೆ. ಹಾಗೆ ಲೌಕಿಕ ಜೀವನದಲ್ಲಿ ಸತಿಪತಿಗಳಲ್ಲಿ ತಾದಾತ್ಮ್ಯ ಭಾವನೆ ಇರ್ತದೆ. ಇಷ್ಟೇ ಅಲ್ಲ, ಇನ್ನು ನಮ್ಮ ಭಾರತೀಯ ಸಂಸ್ಕೃತಿಯೊಳಗ ಪಾತಿವ್ರತ್ಯಕ್ಕೆ ಬಹಳಷ್ಟು ಮಹತ್ವ ಕೊಟ್ಟಿರ್ತಕ್ಕಂಥ ನಮ್ಮ ದೇಶದೊಳಗ ಒಬ್ಬ ಪತಿವ್ರತ ಹೆಣ್ಣು ಮಗಳು ದೇವರಿಗೆ ಏನು ಪ್ರಾರ್ಥನೆ ಮಾಡಿಕೊಂತಾಳ ಅಂದ್ರೆ ನನಗೆ ಜನ್ಮ ಜನ್ಮಗಳಲ್ಲಿ ಅಕಸ್ಮಾತ್ ಆಗಿ ಲಗ್ನ ಮಾಡಿಕೊಳ್ತಕ್ಕಂಥ ಪ್ರಸಂಗ ಬಂದ್ರೆ ಇವನೇ ನನಗೆ ಗಂಡನಾಗಬೇಕು ಅಂತ ತಿಳ್ಕೊಂಡು ಕೂಡ ಬೇಡಿಕೊಳ್ಳುವಂತ ಒಂದು ಪರಂಪರೆ ಇದೆ. ಅಂದ ಬಳಿಕ ಲಿಂಗಕ್ಕೂ ಅಂಗಕ್ಕಿರ್ತಕ್ಕಂಥ ಸಂಬಂಧ ಅದಕ್ಕಿಂತಲೂ ಶ್ರೇಷ್ಠವಾದ ಸಂಬಂಧವಾದ ಕಾರಣಕ್ಕಾಗಿ ಹೇಗೆ ಲಗ್ನವಾಗಿರುವಂತಹ ಹೆಣ್ಣುಮಗಳು ಗಂಡನ ಪ್ರತೀಕವಾಗಿರ್ತಕ್ಕಂಥ ಮಂಗಲ ಸೂತ್ರವನ್ನು ಸದಾ ಕಾಲದಲ್ಲಿ ಕೊಳ್ಳಲ್ಲಿ ಧರಿಸಿಕೊಂಡಿರ್ತಾರೆ. ಅದನ್ನು ಬಿಚ್ಚಿ ಇಡುವಂತಹ ಪದ್ಧತಿ ಇಲ್ಲ. ಅಕಸ್ಮಾತ್ ಆಗಿ ಹೆಣ್ಣುಮಗಳು ತಾಳೆ ಬಿಚ್ಚಿ ಬಿಚ್ಚಿ ಇಟ್ಟು ಅಡ್ಡಾಡಕತ್ತಿಲ್ಲ ಅಂತ ತಿಳ್ಕೋರಿ. ಗಂಡ ಬಂದಾಗ ಟಕ್ಕೊಳ್ಳೋದು, ಅವ್ ಹಾಲ್ಕೊಳ್ಳೆ ಮತ್ ಬಿಚ್ಚಿಡೋದು, ಅವನ ಎದುರಿಗೆ ಹಾಕೊಳ್ಳೋದು ಮತ್ ಬಿಚ್ಚಿಡೋದು ಮಾಡಿಲ್ಲ ಅಂದ್ರೆ ನೀವೇನ್ ತಿಳ್ಕೊಂತೀರಿ ಅಂದ್ರೆ ಈ ಹೆಣ್ಮಗಳು ಗಂಡನಿಗೆ ದ್ರೋಹ ಮಾಡ್ತಾಳೆ, ಅವನಿಗೆ ಮೋಸ ಮಾಡ್ತಾಳ ಅಂತ ನಾವು ಅರ್ಥ ಮಾಡ್ಕಂತ. ಹಾಗೇನೆ ಗುರುಗಳು ಬಂದಾಗ ಕೊಳ್ಳ ಲಿಂಗ ಹಾಕೊಳ್ಳೋದು, ಗುರುಗಳು ಹಾದ ಕೂಡಲೇ ಅದನ್ನ ಅಡಕಲ್ ಗಡಿಯಾಗೋ ಅಥವಾ ಗೂಟಕ್ಕನೋ ದೇವರ ಜಗಲಿ ಮೇಲೋ ಇಡಾಕತ್ತಿದ್ರೆ ಅಂದ್ರೆ ನೀವು ಗುರು ದ್ರೋಹ ಮಾಡಿದಂಗಾಗ್ತದೆ. ದಂಡನೆ ದ್ರೋಹ ಮಾಡಕ್ ತಯಾರಲ್ಲಪ್ಪ ಅಂದ್ರೆ ಗುರುಗಳು ದ್ರೋಹ ಮಾಡಕ್ ತಯಾರಿದ್ರೆ ಅದಕ್ಕೆ ಅದರ ಮಹತ್ವ ಎಷ್ಟದ ಅಂತ ಕೇಳಿದ್ರೆ ಅದರ ಮಹತ್ವ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ. ಅದಕ್ಕೆ ನಿಮ್ಮ ಜನ್ಮ ಜನ್ಮಗಳ ಪಾಪವನ್ನು ದೂರ ಮಾಡುವಂತ ಲಿಂಗ ಅದು. ಅಂಥ ಲಿಂಗವನ್ನು ಗುರುಗಳು ದೇಹದ ಮೇಲೆ ಧರಿಸಿದ ಬಳಿಕ ಆ ಲಿಂಗ ಧಾರಣೆ ಆದ ಬಳಿಕ ನಿಮ್ಮ ದೇಹ ಒಂದು ಕ್ಷೇತ್ರವಾಗ್ತದೆ, ಪವಿತ್ರವಾದ ಕ್ಷೇತ್ರವಾಗ್ತದೆ. ಆ ಲಿಂಗವನ್ನು ಧ್ಯಾನ ಮಾಡತಕ್ಕಂಥ ನಿಮ್ಮ ಪವಿತ್ರವಾದ ಮನಸ್ಸೇ ಒಂದು ಶುಭ ತೀರ್ಥ ಅನಿಸುವಂಥದ್ದು. ಅದಕ್ಕೆ ನಾವು ತೀರ್ಥಕ್ಕೆ ಕ್ಷೇತ್ರಕ್ಕೆ ಯಾಕೆ ಹೋಗ್ತೀವಿ ಅಂದ್ರೆ ದೇವರ ದರ್ಶನ ಮಾಡಬೇಕಂತ ತಿಳ್ಕೊಂಡು ಕ್ಷೇತ್ರಕ್ಕೆ ಹೋಗ್ತೀವಿ. ನಾವು ಪವಿತ್ರ ಆಗಬೇಕಂತ ತಿಳ್ಕೊಂಡು ಸ್ನಾನ ಮಾಡಕ ತೀರ್ಥಕ್ಕೆ ಹೋಗ್ತೀವಿ. ಅದಕ್ಕೆ ಗೀತೆಯಲ್ಲಿ ಹೇಳ್ತಾರ, ಇದಂ ಶರೀರಂ ಕೌಂತೆಯ ಕ್ಷೇತ್ರ ಮಿತ್ಯ ವಿಧೀಯತೆ. ತನ್ನೊಳಗ ದೇವರಿದ್ದಾನೆ ಅನ್ನುವಂತಹ ಭಾವನೆ ಮಾಡಿಕೊಂಡು ಯಾರು ತನ್ನ ಅಂತರಂಗದಲ್ಲಿ ಅದರ ಚಿಂತನೆ ಮಾಡಿಕೊಂಡು ಬರ್ತಾರೆ ಅಂಥವರ ಎಲ್ಲಾರದ ದೇಹಗಳು ಕ್ಷೇತ್ರ ಅಂತ ಹೇಳ್ತಾರ. ಅದಕ್ಕೆ ವೀರಶೈವ ಆಚಾರ್ಯರು ಅಂತರಂಗದಲ್ಲಿರ್ತಕ್ಕಂಥ ಪ್ರಾಣಲಿಂಗ ಭಾವಲಿಂಗಗಳ ಅನುಸಂಧಾನ ಮಾಡಲಿಕ್ಕೆ ಇದು ಇಷ್ಟಲಿಂಗ ಸಾಧನವಾಗಿರೋದ್ರಿಂದ ಇದನ್ನು ನಮಗೆ ಬಾಯದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಇದನ್ನು ಕೂಡ ಧರಿಸಿದಾಗ ನಮ್ಮ ಸ್ಥೂಲ ದೇಹ ಅದೊಂದು ಪವಿತ್ರವಾದ ಕ್ಷೇತ್ರವಾಗ್ತದೆ. ಅದಕ್ಕೆ ಇದು ಒಂದು ನಮ್ಮ ರಕ್ಷಣಾ ಮಾಡತಕ್ಕಂಥ ಒಂದು ಕವಚ ಇದ್ದ ಹಾಗೆ. ಅದಕ್ಕೆ ಬಹಳಷ್ಟು ಜನರು ಯಾಕಪ್ಪ ಲಿಂಗ ಯಾಕೆ ಕಟ್ಕೊಳ್ಳಂಗಿಲ್ಲ ಅಂದ್ರೆ ಏನ್ ಹೇಳ್ತಾರೆ ನಿಮಿತ್ತ ಅಂದ್ರೆ ನಾವು ಅಲ್ಲಿ ಹೋಗ್ಬೇಕಾಕದ, ಇಲ್ಲಿ ಹೋಗ್ಬೇಕಾಕದ, ಗಾಡ್ಯಾಗ ಹೋಗ್ಬೇಕು, ಮೋಟರ್ದಾಗ ಹೋಗ್ಬೇಕು, ಯಾರ್ಯಾರೋ ಮುಟ್ತಾರ, ಮೈಲಿಗೆ ಆಗ್ತದ. ಇವು ಸುಮ್ಮನೆ ಹೇಳೋ ಮಾತು, ಅವು ಒಳಗಿನ ಮಾತು ಮತ್ತೆ ಬ್ಯಾರೆ ಇರ್ತ. ಅಂದ್ರೆ ನಿಷಿದ್ಧ ಆಹಾರವನ್ನ ಸೇವನೆ ಮಾಡುವಂತ ಪ್ರವೃತ್ತಿ ಇರ್ತದ, ನಿಷಿದ್ಧವಾದ ಪಾನೀಯಗಳನ್ನ ಪೇ ಮಾಡುವಂತ ಸ್ವಭಾವ ಅವನಿಗೆ ಇರ್ತದ. ಅದಕ್ಕೆ ಅವನಿಗೆ ಭಯ, ಇದನ್ನ ಹಾಕೊಂಡು ಹೆಂಗ ಕುಡಿಬೇಕು, ಹೆಂಗ ತಿನ್ನಬೇಕು, ಭಯ ಆಗ್ತದ. ಅದಕ್ಕೆ ಇದನ್ನು ಬಿಟ್ಟು ಬಿಟ್ರೆ ಮೋಕಳಾಕಿನ ಏನ್ ಬೇಕಾದ್ ಮಾಡಕ್ ಬರ್ತದ ಅಂತ ತಿಳ್ಕೊಂಡು ಮನುಷ್ಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡ. ಅದಕ್ಕೆ ಇದು ಇತ್ತು ಅಂದ್ರೆ ನಿಮ್ಗೆ ಅಲ್ಲಿ ಹೋಗ್ಬಿಡಂಗಿಲ್ಲ, ನಿಮ್ಮನ್ನು ಸುಧಾರಣೆ ಮಾಡಲಿಕ್ಕೆ ಕಾರಣೀಭೂತಕ್ಕದ. ಇವತ್ತು ನಮ್ಮ ದೇಶದೊಳಗೆ ಈ ಅಪಾನ ಪಾನ, ಅಭಕ್ಷ ಭಕ್ಷಣೆ, ಅಪೇಯ ಪಾನಗಳನ್ನು ಮಾಡ್ತಾ ಇರೋದ್ರಿಂದ ನಮ್ಮ ದೇಶದ ಬುದ್ಧಿಶಕ್ತಿ ಬಹಳಷ್ಟು ಕುಂಠಿತವಾಗ್ತಾ ಹೋಗ್ತದೆ. ನಾವು ಸೇವನೆ ಮಾಡಿರ್ತಕ್ಕಂಥ ಆಹಾರವೇ ನಮಗೆ ಮುಂದೆ ಸಂತತಿಯಾಗಿ ಪರಿಣಮಿಸ್ತಾ ಇದೆ. ನಿನ್ನೆ ನೀವೆಲ್ಲ ಕೇಳಿದಿರಿ, ನೀವು ಸೇವನೆ ಮಾಡಿರ್ತಕ್ಕಂಥ ಆಹಾರವೇ ರಸವಾಗಿ, ರಕ್ತವಾಗಿ, ಮಾಂಸವಾಗಿ, ಮಜ್ಜವಾಗಿ, ಮೇಧಸ್ಸಾಗಿ, ಅಸ್ಥಿಯಾಗಿ, ಕೊನೆಗೆ ಶುಕ್ರ ಶೋಣಿತಗಳಾಗಿ ಮುಂದೆ ಅವೇ ಸಂತತಿಯಾಗಿ ಪರಿಣಮಿಸ್ತಂದ ಬಳಿಕ ನೀವು ಎಂಥ ಆಹಾರ ಸೇವನೆ ಮಾಡ್ತೀರಿ ಅಂಥ ಸಂತತಿ ನಿಮಗೆ ಪ್ರಾಪ್ತಿಯಾಗ್ತದೆ. ಇತ್ತೀಚಿನ ದಿನಮಾನಗಳಲ್ಲಿ ಮಂದ ಬುದ್ಧಿಯ ಮಕ್ಕಳು, ಅಂಗವಿಕಲ ಮಕ್ಕಳು, ಇವುಗಳ ಸಂಖ್ಯೆ ಅಧಿಕವಾಗ್ತಾ ಬರ್ತದೆ. ಇದಕ್ಕೆಲ್ಲ ಏನು ಕಾರಣ ಅಂದ್ರೆ ನೀವು ಸೇವಿಸುವಂತಹ ಮಾದಕ ಪದಾರ್ಥಗಳೇ ಅದಕ್ಕೆ ಕಾರಣ ಅಂತ. ನಿಮ್ಮ ಬುದ್ಧಿಶಕ್ತಿನೂ ಹಾಳು ಮಾಡಿಕೊಂತೀರ ಅಷ್ಟೇ ಅಲ್ಲ, ಮುಂದೆ ದೇಶದ ಭವಿಷ್ಯವನ್ನು ಕೂಡ ಅಂಧಕಾರದಲ್ಲಿ ಒಯ್ಯುವಂತಹ ಕೆಲಸವನ್ನು ಇವತ್ತು ಮನುಷ್ಯ ಮಾಡ್ತಾ ಇದ್ದಾನೆ. ಅದಕ್ಕೆ ನಮ್ಮ ಆಹಾರ ಶುದ್ಧಿ ಇರಬೇಕು ಅಂತಂದ ನಾವು ಆಚಾರವಂತರಾದಾಗ ನಮಗೆ ಯಾವುದಾದ್ರೂ ಭಯ ಇದ್ರೆ, ಹೆದರಿಕಿದ್ರೆ ಮನುಷ್ಯ ಆ ಕಡೆ ಹೋಗುದಿಲ್ಲ. ಅದಕ್ಕೆ ವೀರಶೈವ ಆಚಾರ್ಯರು ಸದಾ ಲಿಂಗವನ್ನು ದೇಹದ ಮೇಲೆ ಧರಿಸಿಕೊಂಡಿದ್ದ ಅಂತ ಕೇಳಿದ್ರೆ ಇವನಿಗೆ ಲಿಂಗದ ಭಯ ಇರ್ತದ, ಅದು ಇವನು ರಕ್ಷಣೆ ಮಾಡ್ತದ, ಆ ಮಾರ್ಗಕ್ಕೆ ಹೋಗಿಸಿಕೊಡುದಿಲ್ಲ ಅಂತ ತಿಳ್ಕೊಂಡು ಇದನ್ನ ಯಾವಾಗಲೂ ಧರಿಸು, ಎಲ್ಲಿ ಹೋದ್ರೂ ಕೂಡ ಧರಿಸು, ಇದಕ್ಕೆ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಮೈಲಿಗೆ ಅನ್ನುವಂಥದ್ದಿಲ್ಲ ಅನ್ನುವಂಥ ಮಾತಿದ್ರು. ಹಂಗಿದ್ರೆ ಧರಿಸಿ ಮೈಲಿಗಿಲ್ಲ ಅಂದ್ರೆ ಏನ್ ತಿಂದೆಲ್ಲ ನಡೀತೆ ಅಂತ ಹಿಂಗು ಅರ್ಥ ಅಲ್ಲ ಅದ್ರದ್ದು. ಹಾಗೆಲ್ಲ ಸ್ವಾಮಿಗಳು ಹೇಳಿದ್ರಲ್ಲ ಬೆಳಕ್ ತಗೊಂಡು ಹೋಗ ಕತ್ಲೆ ಹೋಗಿ ಬಿಡುತ್ತಂತ. ಮತ್ ಹಂಗಿದ್ರೆ ಬೆಳಕ್ ತಗೊಂಡು ಎಲ್ಲಿ ಬೇಕಲ್ಲಿ ಹೋದಿರಿ, ನಡೀತದೆ ಬಿಡು, ಪರ್ಮಿಷನ್ ಸಿಕ್ಕದಂತ ತಿಳ್ಕೊಂಡು. ಅದಕ್ಕೆ ಆಹಾರ ವಿಹಾರಗಳಲ್ಲಿ ಶುದ್ಧನಾಗಿರಬೇಕು, ಆಚಾರ ವಿಚಾರಗಳಲ್ಲಿ ಪರಿಶುದ್ಧನಾಗಿರಬೇಕು. ಇವ ಸದಾ ಪವಿತ್ರವಾದ ಜೀವನ ಸಾಗಿಸಿ ಜಗತ್ತಿಗೊಬ್ಬ ಆದರ್ಶ ವ್ಯಕ್ತಿಯಾಗಬೇಕನ್ನೋ ಸಲುವಾಗಿನೇ ಆಚಾರ್ಯರ ಸದಾ ದೇಹದ ಮೇಲೆ ಧರಿಸಿಕೊಂಡಿರು. ನೀನು ಪವಿತ್ರನಾಗು, ನಿನ್ನ ಪರಿಸರವನ್ನು ಕೂಡ ಪವಿತ್ರವನ್ನಾಗಿ ಮಾಡಂತಾರೆ. ಇವತ್ತು ಕೊಟ್ಟೂರಿನೊಳಗೆ ಕೊಟ್ಟೂರೇಶ್ವರಂದು ಸಮಾಧಿ ಸ್ಥಾನ ಇದೆ ಅಂತ ತಿಳ್ಕೊಂಡು ಇವರಿಗೆ ಒಂದು ಕಿಮ್ಮತ್ತದ. ಎಲ್ಲೆಲ್ಲಿಂದಲೂ ಜನ ಬರ್ತಾ ಇದಾರೆ, ದರ್ಶನಕ್ಕೆ ಬರ್ತಾರೆ, ಪೂಜಾ ಮಾಡಕ್ ಬರ್ತಾರೆ, ಅಭಿಷೇಕ ಮಾಡಿಕೊಳ್ಳಿಕ್ ಬರ್ತಾರೆ. ಅಂದ್ರೆ ಒಂದು ಪವಿತ್ರವಾದ ಕ್ಷೇತ್ರ ಒಂದು ಊರಾಗಿದ್ದಾಗ ಸಾವಿರ ಸಾವಿರ ಜನರು, ಲಕ್ಷ ಲಕ್ಷ ಜನರು ಬಂದು ತಾವು ಪವಿತ್ರ ಆಗ್ತಾರೆ, ಭಾವನೆಗಳನ್ನು ಪವಿತ್ರವಾಗಿ ಮಾಡಿಕೊಂಡು ಆಗ ಹೋಗ್ತಾರೆ. ಅದೇ ಪ್ರಕಾರವಾಗಿ ನಿಮ್ಮ ದೇಹ ಅನ್ನುವಂತಹದ್ದು ಇದು ಪವಿತ್ರವಾದ ಕ್ಷೇತ್ರವಾಗಿತ್ತು ಅಂದ್ರೆ ನಿಮ್ಮ ಮನೆಯ ಪರಿಸರವನ್ನಾದರೂ ಕೂಡ ಪವಿತ್ರವಾಗಿಡಲಿಕ್ಕೆ ಕಾರಣೀಭೂತಕ್ಕ. ಅದಕ್ಕೆ ಇಷ್ಟಲಿಂಗವನ್ನು ಸದಾ ಧರಿಸಬೇಕು ಅನ್ನೋ ಉದ್ದೇಶ ಇಷ್ಟೇ. ನಿನ್ನ ಆಚಾರ ವಿಚಾರಗಳು ಸದಾ ಶುದ್ಧವಾಗಿರಬೇಕು ಅನ್ನೋ ಸಲುವಾಗಿ ಅಪ್ಪಣೆ ಮಾಡ್ತಾರೆ. ಅದಕ್ಕೆ ದೇಹದ ಮೇಲೆ ಲಿಂಗವನ್ನು ಧರಿಸಿರುವಂತಹ ವ್ಯಕ್ತಿಯ ಶರೀರ ಅದೊಂದು ಪವಿತ್ರವಾದ ಕ್ಷೇತ್ರ ಅಂತ. ಇನ್ನು ಆ ಲಿಂಗವನ್ನು ಧರಿಸಿದ ಬಳಿಕ ದಿನಾಲ ಆ ಲಿಂಗವನ್ನು ಪೂಜೆ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ಶುದ್ಧ ಆಗ್ತದೆ, ಪವಿತ್ರ ಆಗ್ತದೆ. ಅದು ಮನಸ್ಸು ಪವಿತ್ರ ಆಯ್ತದೆ, ನಿಮ್ಮ ಮನಸ್ಸೇ ಒಂದು ಶುಭ ತೀರ್ಥ ಅಂತ. ನಿಜಗುಣ ಶಿವಯೋಗಿಗಳು ತೀರ್ಥದ ಬಗ್ಗೆ ಬರೀತಾರೆ ಅವರು, ವಿಮಲ ಮಾನಸದಿಂದೇ ಶುಭ ತೀರ್ಥ ಉಂಟೆ. ಪವಿತ್ರವಾಗಿರುವಂತಹ ಮನಸ್ಸಿಗಿಂತಲೂ ಶ್ರೇಷ್ಠವಾದ ತೀರ್ಥ ಬೇರೊಂದಿಲ್ಲ ಅಂತಾರೆ. ಮನಸ್ಸನ್ನು ಮಲಿನವಾಗಿ ಇಟ್ಟುಕೊಂಡು ನಾವು ಎಲ್ಲಾ ತೀರ್ಥಗಳಿಗೆ ಹೋಗಿ ಬಂದ್ರೂ ಕೂಡ ಏನೂ ಉಪಯೋಗ ಇಲ್ಲ ಅಂತ. ಕಾಶಿಯೊಳಗೆ ಒಬ್ಬ ರವಿದಾಸ ಅಂತ ತಿಳ್ಕೊಂಡು ಹರಿಜನ ಸಂತನಾಗಿ ಹೋಗಿದ್ದಾನೆ ಆತ. ಆತ ತನ್ನ ಕಾಯಕದಲ್ಲಿ ಬಹಳಷ್ಟು ನಿಶ್ಚಯ ಉಳ್ಳವ. ದಿನಾಲು ಈ ಪಾದರಕ್ಷೆಗಳನ್ನು ಮಾಡ್ತಾ ರೋಡಿನ ಹತ್ತಿರ ಕೂತ್ಕೊಂಡು ತನ್ನ ಕಾರ್ಯ ಮಾಡ್ತಾ ಇದ್ದ. ಅದೇ ಮಾರ್ಗವಾಗಿ ಗಂಗಾ ಸ್ನಾನಕ್ಕೆ ಅನೇಕ ಜನರು ಹೋಗ್ತಾ ಇದ್ರು. ಪರ್ವಕಾಲ ಬಂದ್ರೆ, ಸಂಕ್ರಮಣ ಬಂದ್ರೆ, ಅಮಾವಾಸ್ಯ ಹುಣ್ಣಿಮೆಗಳು ಬಂದ್ರೆ, ಯಾವುದೇ ಪರ್ವಕಾಲ ಬಂದಾಗ, ಗ್ರಹಣಾದಿಗಳು ಬಂದಾಗ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ತೀರ್ಥದಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ರು. ಪರಂತೀವ ಗಂಗಾ ಸ್ನಾನ ಎಂದೂ ಮಾಡಲೇ ಇಲ್ಲ. ಕಾಶಾಗ ಜನ್ಮ ಐತಿ ಒಂದು, ಗಂಗಾ ನದಿಗೆ ದಂಡಗಿಯವನು ಮನೆಯಿದ್ರು ಕೂಡ ಒಮ್ಮಿ ಹೋಗಿ ಗಂಗಾ ಸ್ನಾನ ಮಾಡ್ಲಿಕ್ಕೆ ಆಗಲ್ಲ ಅವನು. ಯಾಕಂದ್ರೆ ಅವ ತನ್ನ ಕಾಯಕದೊಳಗೆ ಅಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದ, ಅದರೊಳಗೆ ಎಲ್ಲವನ್ನು ಕೂಡ ಪಡೀತಾ ಇದ್ದ. ಒಮ್ಮೆ ಮಹಾನ್ ಪರ್ವಕಾಲ ಬಂದದ, ಕುಂಭಮೇಳದಂತ ಪರ್ವಕಾಲ ಬಂದಾಗ ಎಲ್ಲೆಲ್ಲಿಂದಲೂ ಜನರು, ಲಕ್ಷ ಲಕ್ಷ ಜನರು ಬಂದು ಗಂಗಾ ಸ್ನಾನ ಮಾಡ್ತಾ ಇದ್ರು. ಅವಾಗ ಅವನಿಗೆ ಪರಿಚಿತ ಇರುವಂತ ಒಬ್ಬ ಬ್ರಾಹ್ಮಣ ಅವನಿಗೆ ಕಳಿತಾನೆ, ಏನಪ್ಪ ರವಿದಾಸ ನೀನು ಜನ್ಮನ ಇಲ್ಲೇ ಆಯ್ತು, ಎಷ್ಟೋ ಜನರು ಸಹಸ್ರಾರು ಮೈಲುಗಳ ದೂರಿಂದ ಬಂದು ಗಂಗಾ ಸ್ನಾನ ಮಾಡ್ತಾರೆ, ನೀನು ಇಲ್ಲೇ ಇದ್ದು ಗಂಗಾ ಸ್ನಾನ ಮಾಡಂಗಿಲ್ಲ, ಅದಕ್ಕೆ ನಡಿ ಗಂಗಾ ಸ್ನಾನಕ್ಕೆ ಅಂತ ಕರೆದ್ರು. ಅವರಂದ್ರು ನನಗೆ ಟೈಮ್ ಇಲ್ರಿ, ನೀವ ಸ್ನಾನ ಮಾಡಿ ಬರೀ, ನಿಮ್ಮ ಸ್ನಾನ ಮಾಡಿದ್ ನಿಮ್ ದರ್ಶನ ಮಾಡ್ಕೊಂಡ್ಬಿಡ್ತೀನಿ. ಅವ ಅಂದ ಅದರಿಂದ ಏನಾಗ್ತದ, ನಿಂದ ಏನಾದ್ರೂ ಹೋಗಿದ್ದೆ ಅಲ್ಲೇ ಪಾವನಾಗಬೇಕಲ್ಲ. ಅವಾಗ ಇವ್ರು ಹಾಗೆ ಹೇಳಿದಾಗ ಅವ ಏನ್ ಮಾಡಿದ ಅಂದ್ರೆ, ಅವನಲ್ಲಿ ಹಳೆ ಕಾಲದೊಂದು ತಾಮ್ರದೊಂದು ದುಡ್ಡಿತ್ತು, ಈ ಒಂದು 10 ಪೈಸೆ ಅಂತ ತಿಳ್ಕೊ, ನೀವು ದುಂಡ್ ತಿಳಿಯಂಗಿಲ್ಲ, ಈಗಿನ ಹುಡುಗರಿಗೆ ಏನ್ ತಿಳಿಯಂಗಿಲ್ಲ, ದುಡ್ಡು ಅಂದ್ರೆ ಏನಪ್ಪ ಅಂತ. ಒಂದು 10 ಪೈಸೆ ಅದನ್ನ ಅವ ಅವ್ರ ಕೈ ಕೊಟ್ಟ. ನನಗಂತೂ ಗಂಗಾ ಸ್ನಾನ ಮಾಡ್ಲಿಕ್ಕೆ ಬರ್ಲಿಕ್ಕೆ ಟೈಮ್ ಇಲ್ಲ, ಅದಕ್ಕೆ ನನ್ನ ಹೆಸರಲ್ಲಿ ಇದನ್ನ ಹೋಯ್ದು ಗಂಗಾದಾಗ ಹಾಕ್ಬಿಡ್ರಿ. ಎಷ್ಟೋ ಜನರು ತೀರ್ಥ ಯಾತ್ರಾ ಹೋಗೋ ಕಾಲಕ್ಕೆ ಹೋಗ್ಲಾರ್ದ್ರೆ ಹೇಳ್ತಾರೆ, ನಮ್ಮ ಹೆಸರಲ್ಲಿ ಕಾಯ್ ಹೊಡಿಸ್ಕೊಂಡ್ ಬರ್ರಿ, ಕರ್ಪಣ ಮಾಡ್ಕೊಂಡು ಬರ್ರಿ, ಕಡೆ ನಮ್ಮ ಹೆಸರಲ್ಲಿ ದಾನ ಮಾಡ್ರಿ, ಹೊಳೆಯಾಗ ಹಾಕ್ರಿ, ಭಿಕ್ಷಿಗೆ ಕೊಡ್ರಿ ಅಂತ ಕೊಟ್ಟು ಕಳಿಸ್ತಾರಲ್ಲ, ಹಾಗೆ ಅವನು ಕೂಡ ಒಂದು 10 ಪೈಸೆ ಅವನ ಕೈ ಕೊಟ್ಟು ಕಳಿಸಿಕೊಟ್ಟ. ಆ ಬ್ರಾಹ್ಮಣ ತಗೊಂಡು ಹೋಗೋ ಕಾಲಕ್ಕೆ ಸ್ವಲ್ಪ ದೂರ ಹೋಗಿದ್ದ, ಮತ್ತೆ ಅವನ ಕರೆದ, ನೀವು ಹೋಗಿ ಹಂಗ ಹೊಳೆ ಒಗದು ಬಿಡ್ಬೇಡ್ರಿ, ನೀವು ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡಿ ಹೊರಡು ಕಾಲಕ್ಕೆ ಗಂಗಾದೇವಿಗೆ ನೀವು ಪ್ರಾರ್ಥನಾ ಮಾಡ್ರಿ. ರವಿದಾಸ ಭಕ್ತಿಯಿಂದ 10 ಪೈಸೆ ಕೊಟ್ಟಾನೆ, ನೀನು ಹಸ್ತವನ್ನು ಚಾಚಿದ್ರೆ ನಾನು ಕೊಡ್ತೇನೆ ಅಂತ ತಿಳ್ಕೊಂಡು ಹೇಳ್ರಿ, ದೇವಿ ಹಸ್ತ ಚಾಚಿದ್ರೆ ಕೊಡಿಲ್ಲ ಅಂದ್ರೆ ಹಂಗ ವಾಪಸ್ ತಗೊಂಡ್ ಬರ್ರಿ ಅಂತ. ಅವಂದ ನಾ ದಿನಾಲು ಅರ್ಗೆ ಕೊಡ್ತೀನಿ, ಒಂದ್ ದಿವಸ ಗಂಗಾದೇವಿ ನನ್ನ ಕಡೆಯಿಂದ ಹಸ್ತ ಚಾಚಿ ಅರ್ಗೆ ತಗೊಂಡಿಲ್ಲ, ನೀವು ಎಂದೂ ಗಂಗಾ ಸ್ನಾನ ಮಾಡಿಲ್ಲ, ಇವ್ರ ತಂತು ಅಂತಾಳೆ. ಹೋದ ಗಂಗಾ ಸ್ನಾನ ಮಾಡಿದ, ಸ್ನಾನ ಸಂಧ್ಯಾ ವಂದನೆ ಮುಗಿತು, ಹೊಳ್ಳಿ ಬರುವಾಗ ಅವಾಗ ಪ್ರಾರ್ಥನಾ ಮಾಡಿದ ಅವ್ ಹೇಳಿದಂಗ. ರವಿದಾಸ ಭಕ್ತಿಯಿಂದ ಇದನ್ನೊಂದು 10 ಪೈಸೆ ಕೊಟ್ಟಿದ್ದಾರೆ, ಅದಕ್ಕೆ ಇದನ್ನು ನಿನಗೆ ನಾನು ಅರ್ಪಣ ಮಾಡ್ತೇನೆ, ನಿನ್ನ ಹಸ್ತವನ್ನು ಚಾಚಿದ್ರೆ ಕೊಡ್ತೀನಿ ಅಂತಂದಾಗ ಅವಾಗ ಆ ಗಂಗೆಯಿಂದ ಒಂದು ದೇವಿ ಹಸ್ತ ಮೇಲಕ್ಕೆ ಬಂತು. ಆ ಹಸ್ತ ಮೇಲಕ್ಕೆ ಬಂದಾಗ ಹಸ್ತದಲ್ಲಿ ಆ 10 ಪೈಸೆ ಇಟ್ಟಿವ. ಅದಕ್ಕೆ ದೇವರು ಭಕ್ತರು ಕೊಟ್ಟಿದ್ದನ್ನ ಹಂಗ ತಗೊಳಂಗಿಲ್ಲ, ಅದಕ್ಕೆ ಪ್ರತಿಯಾಗಿ ಮತ್ತೆ ಏನಾದ್ರು ಕೊಡ್ತಾರೆ ಅವರು, ಅದಕ್ಕ ದೇವರಂತಾರ. ನೀವು ಕೊಟ್ಟದ ತಗೊಳ್ಳೋರ ದೇವರಲ್ಲ. ನೀವು ಸ್ವಲ್ಪ ಕೊಟ್ಟರು ಅದಕ್ಕೆ ಪ್ರತಿಯಾಗಿ ಎಷ್ಟೋ ಪಟ್ಟು ಕೊಡ್ತಾರೆ. ಒಬ್ಬ ರೈತ ಭೂಮಿಗೆ ಒಂದು ಕಾಳನ್ನು ದಾನ ಮಾಡಿದ್ರೆ ಆ ಭೂಮಿ ಅವನಿಗೆ 100,000 ಕಾಳುಗಳನ್ನು ವಾಪಸ್ ಕೊಡ್ತದಂದ್ರೆ ದೇವರಿಗಾಗಿ ನೀವು ಕೊಟ್ಟದ ಅದು ವ್ಯರ್ಥವೇ ಹೋಗಂಗಿಲ್ಲ, ಅದು ಪ್ರತಿಯಾಗಿ ಕೊಡ್ತದೆ ಅಂತ ತಿಳ್ಕೊಂಡು ಅವ ಗಂಗಾದೇವಿ ಒಂದು ಬಂಗಾರದ ಕಡಗವನ್ನ, ಒಂದು ಬಂಗಾರದ ಬಳೆಯನ್ನ ಆ ಹಸ್ತದಲ್ಲಿ ಕೊಟ್ಟು ಹೇಳ್ತಾಳೆ, ಇದನ್ನು ಒಯ್ದು ರವಿದಾಸಗೆ ಕೊಡು ಅಂತ ತಿಳ್ಕೊಂಡು ಅದು ಬಂಗಾರದ ಬಳೆ ನೋಡಿದೆವ. ವೇದ ಓದಿದ್ದ, ಶಾಸ್ತ್ರ ಓದಿದ್ದ, ಎಲ್ಲ ಮಾಡಿದ್ದ, ಎಲ್ಲ ಕರೆ ಪರಂತ ಯಾವಾಗ ಬಂಗಾರ ಕೈಯಾಗಿ ಬಂತು ಅವಾಗ ಎಲ್ಲ ಶಾಸ್ತ್ರ ಓದು ವೇದ ಓದು ಅವನ ಮನಸ್ಸಿನಲ್ಲಿ ಲೋಭ ಗುಣ ಬಂದ್ಬಿಡ್ತು, ಆಸೆ ಬಂತು. ಅವ ಅಂದ 10 ಪೈಸೆ ಗಿಡದೊಡ್ಡ ಬಂಗಾರ ಬಳಿ ಅವನಿಗಂತೂ ಗುರ್ತಿಲ್ಲೇ ಇಲ್ಲ, ಅದಕ್ಕೆ ಸ್ವಲ್ಪ ದಾರಿ ಬದಲಿ ಮಾಡಿ ಹೋಗ್ಬಿಡ್ನ ತಿಳ್ಕೊಂಡು ಆ ದಾರಿಯಿಂದ ಹೋಗಿಲ್ಲ, ಅವ ಬೇರೆ ದಾರಿಯಿಂದ ಮನೆಗೆ ಹೋದ. ಬಹಳ ಸಂತೋಷ ಆಯ್ತು ಅವನಿಗೆ, ಇವತ್ತು ಬಂಗಾರದ ಬಳಿ ಸಿಕ್ತು ಬಳಿ ಸಿಕ್ತು. ದರಿದ್ರ ಮನುಷ್ಯ ಮೊದಲೇ ಅದನ್ನ ಉಳಿತಾನ ಹೆಂಡತಿ ಕೈ ಕೊಟ್ಟು ಹಾಕಿ ಬಾಳಿಸಿಂದ ಬಂಗಾರ ಬಳಿ ಮಾಡಿಸ್ರಿ ಮಾಡಿಸ್ರಿ ಅಂತಿದ್ಲು. ಅವ ಅಂದ ನೋಡು ದೇವರು ಕೊಟ್ಟ ಅಂತ ನಿನ್ನ ಭಕ್ತಿಗೆ ಮೆಚ್ಚಿ ಅಂತ ತಿಳ್ಕೊಂಡು ಒಂದು ಬಳಿ ಕೊಟ್ಟ. ಯಾಕಂದ್ಲು ಒಂದ ತಂದಿರೇ ನೀವು, ಒಂದು ತಂದ್ರೆ ಒಂದಕ್ಕೆ ಹೆಂಗ ಹಾಕೋಬೇಕು, ನನಗೆ ಎರಡು ತರಬೇಕಿಲ್ಲ ಅಂದಾಕೆ. ಅವ ಅಂದ ಸಿಕ್ಕದ್ರೊಳ ಸಮಾಧಾನ ಮಾಡಿಕೊಳ್ಳೋದು ಬಿಟ್ಟುಕೊಟ್ಟು ನೀ ಎರಡು ಬೇಡ್ತೇನೆ ಎಲ್ಲಿಂದ ತರಬೇಕು. ಯಾಕಂದ್ಲು ಇದನ್ನ ತಗೊಂಡೋದ್ರೆ ಬಜಾರ್ದಾಗ ಇದನ್ನು ಮುರುಸರ ಮುರುಸ್ರಿ ಮಾರ್ರ ಮಾರಿ ಹೆಂಗಾರ ಮಾಡಿ ನನಗೆ ಒಟ್ಟು ಎರಡು ಮಾಡಿಸ್ಕೊಂಡು ಬರೀ ಅಂದ. ಅದು ಬಹಳ ಕಿಮ್ಮತ್ತಿನಿತ್ತು, ಅದಕ್ಕೆಲ್ಲ ಮುತ್ತು ರತ್ನ ವಜ್ರಗಳನ್ನು ಜಡಿದಿರುವಂತ ಬಹಳ ಕಿಮ್ಮತ್ತಿನ ಬಳೆ. ಅದನ್ನು ಮಾರ್ಲಿಕ್ಕೆ ಹೋದ್ರೆ ಯಾರಿಗೆ ತಗೊಳ್ಳೋ ಸಾಮರ್ಥ್ಯನೇ ಇಲ್ಲ ಅಲ್ಲೇ ಊರೊಳಗೆ ಸರಾಫರಿಗೆ. ಕಡೆಗೆ ಕಾಶಿ ರಾಜರಿಗೆ ಮಾರ್ಲಿಕ್ಕೆ ಹೋದವ, ಕಾಶಿ ಮಹಾರಾಜರು ಖರೀದಿ ಮಾಡಿದ್ರು, ಅದ್ರ ಬಹಳಷ್ಟು ಬೆಲೆ ಕೊಟ್ಟು. ರಾಜರಿಗೆ ಬಹಳ ಸಂತೋಷ ಆಯ್ತು, ನನ್ನ ಹೆಂಡತಿ ಕೈಗಿಂತ ಬಳೆನೇ ಇದ್ದಿಲ್ಲ, ಅದಕ್ಕೆ ರಾಣಿಗೆ ಒಯ್ದುಕೊಟ್ಟು ರಾಣಿ ಬಹಳ ಖುಷಿ ಆಕಳ ಅಂತ ತಿಳ್ಕೊಂಡು ಹೋಯ್ತು ರಾಣಿ ಕೈಯಾಗ ಕೊಟ್ಟದ. ರಾಣಿನೂ ಹಂಗ ಅಂದ್ಲ, ಏನ್ರಿ ಮಹಾರಾಜರು ಒಂದ ತಂದಿರಲ್ರಿ ಇನ್ನೊಂದರ ತಂದಿಲ್ಲೇನು? ಇಲ್ಲ ಮಾರ ಮನುಷ್ಯ ಒಂದ ತಂದಿದ್ದ, ಅದಕ್ಕೆ ನಾನು ಒಂದ ತಂದೇನೆ. ಅವಾಗ ಕೇಳಲು ಬಹುತೇಕ ಅಡಚನೆಗೆ ಒಂದ ತಂದಿರ್ಬೇಕು, ಇನ್ನೊಂದು ಅವನ ಮನೆಗೆ ಇರಾಕಬೇಕು. ಅದಕ್ಕೆ ನೀವು ಅವನು ಕರೆಸ್ರಿ ಕಟ್ಟಪ್ಪಣೆ ಮಾಡ್ರಿ, ಇನ್ನೊಂದು ಅವನ ಕಡೆಯಿಂದ ತಗೊಂಡು ಬಂದು ಅವನು ಕೊಡಬೇಕು, ಇಲ್ಲ ಅಂದ್ರೆ ನಾನು ಊಟನ ಮಾಡಂಗಿಲ್ಲ ಅಂತ ಉಪವಾಸಕ್ಕೂಂತ ಬಿಡ್ಲಾಕ. ಅವಾಗ ರಾಜ ಅವನ ಕರೆ ಕಳಿಸ್ತ ಬ್ರಾಹ್ಮಣ್ಣ, ಏನಪ್ಪ ನೀನು ಒಂದು ಬಂಗಾರ ಬಳೆ ಅಂತ ಮಾರಿದೆ ಅಡಚನೆಗಾಗಿ, ಅದಕ್ಕೆ ಇನ್ನೊಂದು ಬಂಗಾರ ಬಳೆ ಮನೆಗೆ ಇರಾಕಬೇಕು, ನಾಳೆಗೆ ಅದನ್ನು ತರಬೇಕು ನೀ ಸಂಜೆ ಒಳಗಾಗಿ, ತಾರದಿದ್ರೆ ನಿನಗೆ ಶಿರಚ್ಛೇದನ ಅಂದ. ಅಂದ ಒಳೆ ಬಳಿ ಜಂಜಡದ ಬಿದ್ದನಪ್ಪ ಅಂದ, ಪ್ರಾಣಕ್ಕೆ ಸರಿತು ಬಂತ ಅವನಿಗೆ. ಇನ್ನು ಬಂಗಾರದ ಬಳಿ ಸಿಗಬೇಕಂದ್ರೆ ರವಿದಾಸನ ಹತ್ರ ಹೋಗಲಾರದ ಗತಿನೇ ಇಲ್ಲ ಅವನಿಗೆ. ಅವಾಗ ರಾತ್ರಿ ಎಲ್ಲ ಬಂದು ರವಿದಾಸನ ಹತ್ರ ಬಂದ, ಇದ್ದ ಕತಿ ಎಲ್ಲ ಹೇಳ್ದ, ನಿಂದು ಬಹಳ ತಪ್ಪಾಯ್ತು, ಗಂಗಾದೇವಿ ನಿನ್ನ ಮೇಲೆ ಪ್ರಸನ್ನಾಗಿ ಬಳಿ ಕೊಟ್ಟಿದ್ರು ಅದನ್ನ ನಾನು ಇಟ್ಕೊಂಡ್ಬಿಟ್ಟೆ, ಪರಂತ ಅದನ್ನು ದಕ್ಕಿಸಿಕೊಳ್ಳುವ ಸಾಮರ್ಥ್ಯ ನನಗೆ ಆಗಿಲ್ಲ, ಅತಿ ಆಸೆಯಿಂದ ಅದನ್ನು ನಾನು ಮಾರದೆ ರಾಜರು ಇನ್ನೊಂದು ಬಳಿ ತಗೊಂಬಂತಾರೆ, ಅದಕ್ಕೆ ನಾನು ಗಂಗಾ ಸ್ನಾನಕ್ಕೆ ಹೋಗಾಕೂ ನನಗೆ ಹೆದರಿಕೆ ಬರಾಕತ್ತು, ಮತ್ತೆಲ್ಲಿ ಗಂಗಾ ಮಾತಿ ಒಳಗಾರ ತಗೊಂಬಿಟ್ರೆ ಏನ್ ಮಾಡಲಿ, ನನಗೆ ನೀ ಇಂಥ ದುಷ್ಟ ಕೆಲಸ ಮಾಡಿದ, ನೀನು ನಿನ್ನಲ್ಲಿ ಸ್ನಾನ ಮಾಡ್ಲಿಕ್ಕೆ ಯೋಗ್ಯಲ್ಲ ಅಂತ ನನ್ನ ಪ್ರಾಣ ಹರಣ ಮಾಡಿದ್ರೆ ಏನ್ ಮಾಡ್ಲಿ, ಅದಕ್ಕೆ ಇವತ್ತು ನನ್ನ ಜೊತೆಗೆ ಬಾ ಗಂಗಾ ಸ್ನಾನಕ್ಕೆ, ನನ್ನ ಸಲುವಾಗ್ಯಾರ ಬಾ ನೀನು ಬಂದು ಗಂಗಾದೇವಿಗೆ ನಿನ್ನ ಕೈಯಿಂದ ಇನ್ನೊಂದು 10 ಪೈಸೆ ಕೊಡು, ಆಮೇಲೆ ಇನ್ನೊಂದು ಬಳಿ ಕೊಟ್ಟರು ಅದು ನನಗೆ ಕೊಡು, ನನ್ನ ಪ್ರಾಣ ಉಳಿಸು ಇಲ್ಲ ನಾನು ಸತ್ತೋಗ್ತೀನಿ ಅಂತ ತಿಳ್ಕೊಂಡು ಬಹಳ ಭಕ್ತಿಯಿಂದ ಬೇಡಿಕೊಳ್ಳಕತ್ತೆ. ಒಂದ ನೀನರ ವೇದ ಪಂಡಿತ ಶಾಸ್ತ್ರ ಪಾರಂಗತ, ನನಗರೇನು ಬರಂಗಿಲ್ಲ, ನನಗೆ ನೀ ಕೈ ಮುಗಿಯ ಕತ್ತಿಯಲ್ಲಪ್ಪ ಅಂದ. ಒಂದು ಪ್ರಸಂಗ ಬಂದಾಗ ಮತ್ತೇನ್ ಮಾಡೋದು, ಮರುದಿವಸ ಹೇಳಿದವ ಬೆಳಿಗ್ಗೆ ನೀನು ಬಾ ನೋಡೋನು ಅಂತ ಹೇಳಿದವ, ಬೆಳಿಗ್ಗೆ ಸ್ನಾನಕ್ಕೆ ಹೋಗು ಟೈಮ್ದಲ್ಲಿ ಬಂದ್ಕೊಳ್ಳಿ, ಮತ್ತೆ ನನ್ನ ಕೆಲಸ ಮಾಡ್ಕೊಂಡು ಕೂತ್ಕೊಂಡಿದ್ದಲ್ಲೇ ನಡಿಯಪ್ಪ ಹೋಗೋನಂದ. ಅವ ಅಂದ ನನಗೆ ಇದನ್ನು ಬಿಟ್ಟು ಬರಕ್ ಸಾಧ್ಯ ಇಲ್ಲ, ಬಿಟ್ಟು ಬರಕ್ ಸಾಧ್ಯ ಇಲ್ಲ ಅವನ್ ಮತ್ತೆ ನಾನು ಹೆಂಗ್ ಉಳಿಬೇಕು, ಪ್ರಾಣ ಹೆಂಗ್ ಉಳಿಬೇಕು, ಹೆಂಗಾರ ಮಾಡಿ ನೀನು ಮಾಡಂತ.
ಅವಾಗ ಅವ ಏನ್ ಮಾಡಿದ ಅಂದ್ರೆ ತಾ ಚರ್ಮವನ್ನು ಎದ್ದು ಸಲುವಾಗಿ ಒಂದು ಪಾತ್ರೆ ಇಟ್ಟಿದ್ದಲ್ಲಿ ನೀರಾಕಿದ್ದು. ಅವಾಗ ಅಲ್ಲೇ ಗಂಗಾದೇವಿ ಪ್ರಾರ್ಥನೆ ಮಾಡಿದಂತ, ನನಗೆ ಅಲ್ಲಿವರೆಗೆ ಬರಲಿಕ್ಕೆ ಸಮಯ ಇಲ್ಲ, ಒಬ್ಬ ಬ್ರಾಹ್ಮಣನ ಪ್ರಾಣ ಬಹಳಷ್ಟು ಸಂಕಟದಲ್ಲಿದೆ, ಅದಕ್ಕೆ ಹೇಗಾದರೂ ಮಾಡಿ ಗಂಗೆ ಮಾತೆ ನಾನು ಇಲ್ಲೇ ಅರ್ಪಣೆ ಮಾಡ್ತೀನಿ, ಅದಕ್ಕೆ ನೀ ಹಸ್ತ ಚಾಚಿ ಇದನ್ನು ತೆಗೆದುಕೊಂಡು ನಾನು ಬಂಗಾರದ ಬಳಿ ಕೊಡಬೇಕಂತ ಹೇಳಿದಾಗ ಅವಾಗ ಅವ ತನ್ನ ನೀರಿನ ಪಾತ್ರೆಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಗಂಗಾ ಹಸ್ತ ಅಲ್ಲಿನೂ ಕೂಡ ಬಂತು. ಅವಾಗ ಅದರಲ್ಲಿ 10 ಪೈಸೆ ಕೊಟ್ಟಾಗ ಅದು ಮತ್ತೆ ಬಂಗಾರ ಬಳಿ ಕೊಟ್ಟಾಗ ಅದನ್ನು ಬ್ರಾಹ್ಮಣನ ಕೊಟ್ಟ ಅಂತ ಕಳಿಸಿಕೊಟ್ಟ ಅಂತ. ಅದಕ್ಕೆ ರವಿದಾಸ ಬರೀತಾನೆ ಒಂದು ಮಾತನ್ನ, ಮನ ಚಂಗಾ ಹೋತೋ ಕಟೋರಿಮೆ ಗಂಗಾ ಅಂತ. ನಮ್ಮ ಮನಸ್ಸು ಪವಿತ್ರವಾಗಿದ್ದು ನಮ್ಮ ಮನೆಯೊಳಗಿರೋ ನೀರೆಲ್ಲ ಗಂಗಾ ನೀರೇ ಇರ್ತಾವ. ಮತ್ ನಿಮ್ ಮನಸ್ಸು ಚಲೋ ಇದ್ದಲ್ಲಪ್ಪ ಅಂದ್ರೆ ಗಂಗಾದ ನೀರ್ ತಂದು ಇಟ್ಕೊಂಡು ಕುಂತಿದ್ರು ಕೂಡ ಅದೇ ನಿನಗೆ ಫಲ ಕೊಡಕ್ ಸಾಧ್ಯ ಇಲ್ಲ. ಅದಕ್ಕೆ ನಿಜಗೊಂಡು ಏನು ಬರೆದ್ರು, ವಿಮಲ ಮಾನಸದಿಂದ ಶುಭ ತೀರ್ಥ ಮುಂಟೆ. ಪವಿತ್ರವಾದ ಮನಸ್ಸಿನಕ್ಕಿಂತಲೂ ಬೇರೆ ತೀರ್ಥ ಅನ್ನುವಂತಹದ್ದು ಯಾವುದೂ ಇಲ್ಲ. ಅದಕ್ಕೆ ನಿಮ್ ಮನಸ್ಸು ಪವಿತ್ರ ಯಾವಾಗ ಆಗ್ತಂದ್ರೆ ಪವಿತ್ರವಾದ ವಸ್ತುವಿನ ಚಿಂತನೆ ಮಾಡಿದ್ರೆ ನಿಮ್ ಮನಸ್ಸು ಪವಿತ್ರ ಆಗ್ತದೆ. ಈ ಪ್ರಪಂಚದಲ್ಲಿ ಪವಿತ್ರ ಯಾವುದದ? ಈ ಪ್ರಪಂಚದಲ್ಲಿ ಪುಣ್ಯಮಯವಾಗಿರುವಂತಹದ್ದು ಯಾವುದದ? ಇಡೀ ಎಲ್ಲಾ ಪ್ರಪಂಚನು ಕೂಡ ಅದನ್ನೆಲ್ಲ ಪ್ರಪಂಚದ ಎಲ್ಲಾ ವಸ್ತುಗಳನ್ನ ಎಲ್ಲಾ ವ್ಯಕ್ತಿ ಧ್ಯಾನ ಮಾಡಿದ್ರು ಕೂಡ ಅವು ಯಾವ ಪವಿತ್ರ ಇಲ್ಲ. ಅದು ಪರಮಾತ್ಮನೇ ಪವಿತ್ರ. ಅದಕ್ಕೆ ಋಗ್ವೇದ ಹೇಳ್ತದ, ಪವಿತ್ರಂ ರುಗಿತ್ಯಾ ಪವಿತ್ರಂತೆ ವಿತತಂ ಬ್ರಹ್ಮಣಸ್ಪತೆ. ನೀವೆಲ್ಲರೂ ಧರಿಸಿರುವಂತೆ ಇಷ್ಟಲಿಂಗದ ಆ ಇಷ್ಟಲಿಂಗಕ್ಕೆ ವೇದೊಳಗ ಪವಿತ್ರ ಅಂತ ಕರೆದಾರ. ಅಂದ್ರೆ ವೇದದ ಕಾಲದಿಂದಲೂ ಕೂಡ ಇಷ್ಟಲಿಂಗವನ್ನು ಧರಿಸತಕ್ಕಂತಹ ಪದ್ಧತಿ ಪರಂಪರೆ ಇತ್ತು ನಮಗೆ ಗುರುತಾಗ್ತದೆ. ರುಗಿತ್ಯಾ ಪವಿತ್ರಂತೆ ವಿತತಂ ಬ್ರಹ್ಮಣಸ್ಪತೆ. ಇದಕ್ಕೆ ಪವಿತ್ರ ಅಂತ ಕರೆದು ಇಷ್ಟಲಿಂಗಕ್ಕೆ ಪವಿತ್ರ ಅಂತ ಕರೆದು, ಅದೇಕೆಂದ್ರೆ ವಿಶಾಲವಾಗಿರುವಂತಹ ಜಗದಗಲ ಮುಗಿಲಗಲಾಗಿರ್ತಕ್ಕಂಥ ಚೈತನ್ಯದ ಕುರುಹಿ ಇಷ್ಟಲಿಂಗ ಆಗಿರೋದ್ರಿಂದ ಅದಕ್ಕೆ ಪರಮಾತ್ಮ ಸದಾ ಪವಿತ್ರ ಅಂದಾಗ ಪರಮಾತ್ಮನ ಸ್ವರೂಪ ಇಷ್ಟಲಿಂಗ ಆದ ಕಾರಣಕ್ಕೆ ಇದು ಕೂಡ ಪವಿತ್ರ. ಅದಕ್ಕೆ ಮನಸ್ಸು ಪವಿತ್ರ ಆಗಬೇಕಾದ್ರೆ ಪವಿತ್ರವಾದ ವಸ್ತುವಿನ ಧ್ಯಾನ ಮಾಡಿದ್ರೆ ಮನಸ್ಸು ಪವಿತ್ರ ಆಗ್ತದೆ. ಪ್ರಪಂಚದ ಯಾವುದೇ ವಸ್ತುವನ್ನು ವ್ಯಕ್ತಿಯನ್ನ ಚಿಂತನೆ ಮಾಡಿದ್ರೆ ಅವೆಲ್ಲ ದೋಷಯುಕ್ತ ಆಗಿರೋದ್ರಿಂದ ಅದು ಪವಿತ್ರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಮನಸ್ಸು ಪವಿತ್ರ ಆಗಬೇಕು, ದೇಹನೂ ಕೂಡ ಪವಿತ್ರ ಆಗಬೇಕು. ದೇಹದ ಮೇಲೆ ಲಿಂಗವನ್ನು ಧರಿಸಿದಾಗ ದೇಹ ಕ್ಷೇತ್ರವಾಗ್ತದೆ. ಆ ಇಷ್ಟಲಿಂಗವನ್ನು ಹಸ್ತಪೀಠದಲ್ಲಿ ಇಟ್ಟುಕೊಂಡು ನೀವು ಧ್ಯಾನ ಮಾಡಿದ್ರೆ, ಪೂಜಾ ಮಾಡಿದ್ರೆ, ಚಿಂತನೆ ಮಾಡಿದ್ರೆ ನಿಮ್ಮ ಮನಸ್ಸು ಪವಿತ್ರ ಆಗ್ತದೆ. ಅದಕ್ಕೆ ಅವಾಗ ನಿಮ್ಮ ಮನಸ್ಸು ಒಂದು ತೀರ್ಥ ಆಗ್ತದೆ, ನಿಮ್ಮ ದೇಹ ಒಂದು ಕ್ಷೇತ್ರವಾಗ್ತದೆ, ನಿಮ್ಮೆಲ್ಲರ ಮನಸ್ಸು ಒಂದು ಪವಿತ್ರವಾದ ತೀರ್ಥವಾದಾಗ ನೀವು ಯಾವ ಕ್ಷೇತ್ರಕ್ಕೆ ಹೋದ್ರೂ ನಡೀತದೆ, ಬಿಟ್ಟರು ನಡೀತದೆ. ಯಾವುದೇ ತೀರ್ಥದಲ್ಲಿ ಸ್ನಾನ ಮಾಡಿದ್ರೂ ಅಷ್ಟೇ, ಮಾಡಿದ್ರು ಕೂಡ ಅಷ್ಟೇ. ಅದಕ್ಕೆ ಈ ಲಿಂಗವನ್ನ ಸದಾ ಕಾಲದಲ್ಲಿ ಧರಿಸಿಕೊಂಡಿರಬೇಕು. ಅಷ್ಟೇ ಶ್ರದ್ಧೆಯನ್ನು ಧರಿಸಿಕೊಂಡಿರಬೇಕು ಅಷ್ಟೇ ಅಲ್ಲ, ಅದನ್ನ ಪವಿತ್ರವಾದ ಭಾವನೆಯಿಂದ ನನ್ನ ಎಲ್ಲ ಪಾಪಗಳನ್ನು ದೂರ ಮಾಡುವಂತಹದ್ದು ಲಿಂಗ ಇದು. ಅದಕ್ಕೆ ಸಂಚಿತ ಪಾಪ ವಿನಾಶಕ ಲಿಂಗಂ, ಲಿಂಗಾಷ್ಟಕದಲ್ಲಿ ಬರೀತ ಲಿಂಗ ಎಂಥದ್ದು ಅಂದ್ರೆ ಸಂಚಿತ ಪಾಪ ವಿನಾಶಕ ಲಿಂಗಂ. ಅನೇಕ ಜನ್ಮ ಜನ್ಮಗಳಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಸಂಚಿತ ಕರ್ಮ ಅದಲ್ಲ, ಅದೆಲ್ಲವನ್ನು ನಾಶ ಮಾಡುವಂತಹದ್ದು ಇದು ಲಿಂಗ. ನಿಮ್ಮೆಲ್ಲ ಇಷ್ಟಾರ್ಥವನ್ನು ಕೊಡ್ತಕ್ಕಂಥದ್ದು ಅಷ್ಟ ದರಿದ್ರ ವಿನಾಶಕ ಲಿಂಗಂ. ಮನುಷ್ಯ ದಾರಿದ್ರ್ಯದಿಂದ ಬಳಲ್ತಾನೆ, ಪರಂತು ಪೂಜಾ ಮಾಡಪ್ಪ ಅಂದ್ರೆ ಪೂಜಾ ಮಾಡಕ್ ಆಗೋದಿಲ್ಲ ಅಂತಾನೆ, ದರಿದ್ರತನವ ಸತ್ತೋಗ್ತಾನೆ. ಅದಕ್ಕೆ ಮನುಷ್ಯನಿಗೆ ಐಶ್ವರ್ಯ ಪ್ರಾಪ್ತಿ ಬೇಕಾಗಿದ್ರೆ, ಮನುಷ್ಯನಿಗೆ ಜ್ಞಾನ ಬೇಕಾಗಿದ್ರೆ, ಮನುಷ್ಯನಿಗೆ ಸೌಭಾಗ್ಯ ಬೇಕಾಗಿದ್ರೆ, ಮನುಷ್ಯನಿಗೆ ಎಲ್ಲ ಪಾಪಗಳನ್ನು ದೂರ ಮಾಡಿಕೊಳ್ಬೇಕಂತಕ್ಕಂಥ ಇಚ್ಛೆ ಇದ್ರೆ ಅವರೆಲ್ಲರೂ ಲಿಂಗ ಪೂಜೆಯನ್ನು ಮಾಡಬೇಕು. ಲಿಂಗವನ್ನು ಸದಾಕಾಲ ದೇಹದ ಮೇಲೆ ಧರಿಸಿಕೊಂಡಿರಬೇಕು, ಆ ಲಿಂಗದ ಚಿಂತನೆ ಮಾಡಿಕೊಂಡಿರ್ಬೇಕು. ಅದಕ್ಕೆ ರೇಣುಕರು ಮುಂದೆ ಅಪ್ಪಣೆ ಕೊಡ್ತಾರೆ ಅವರು, ಲಿಂಗಸ್ಯ ಧಾರಣಂ ಪುಣ್ಯಂ ಸರ್ವ ಪಾಪ ಪ್ರಣಾಶನಂ ಆದೃತಂ ಮುನಿವಿಸ್ ಸರ್ವೈಹಿ ಆಗಮಾರ್ಥ ವಿಶಾರದೈಹಿ. ನಮ್ಮ ದೇಶದ ಅನೇಕ ಋಷಿಗಳು ಅನೇಕ ತಪಸ್ವಿಗಳು ಕೂಡ ಈ ಲಿಂಗವನ್ನು ದೇಹದ ಮೇಲೆ ಧರಿಸಿಕೊಂಡಿದ್ದಾರೆ. ಇಷ್ಟ ಲಿಂಗ ಧಾರಿಗಳಾಗಿದ್ರು. ಯಾಕಂದ್ರೆ ಲಿಂಗಸ್ಯ ಧಾರಣಂ ಪುಣ್ಯಂ. ಲಿಂಗ ರೂಪರಾಗಿರ್ತಕ್ಕಂತಹ ಪರಮಾತ್ಮನನ್ನ ದೇಹದ ಮೇಲೆ ಧರಿಸಿಕೊಳ್ಳದೆ ಅದೊಂದು ಪುಣ್ಯ ಅಂತ. ಅದಕ್ಕಿಂತಲೂ ದೊಡ್ಡ ಪುಣ್ಯ ಯಾವುದೂ ಅಲ್ಲ. ಲಿಂಗ ಧರಿಸಿದ ಒಂದು ದೊಡ್ಡ ಪುಣ್ಯ. ಅದು ನಿಮ್ಮ ಎಲ್ಲ ಪಾಪಗಳನ್ನು ದೂರ ಮಾಡುತ್ತ ಅಷ್ಟೇ ಅಲ್ಲ, ಅದಕ್ಕೆ ಲಿಂಗವನ್ನು ಧರಿಸಿಕೊಂಡಾಗ ಈ ಮಲಮಯವಾಗಿರುವಂತಹ ಮಲಕೋಶವಾಗಿರುವಂತಹ ದೇಹನ ಕೂಡ ಒಂದು ಕ್ಷೇತ್ರವಾಗ್ತದೆ, ಅದೊಂದು ಪುಣ್ಯ ಕ್ಷೇತ್ರವಾಗ್ತದೆ. ಸಲುವಾಗಿ ದೇಹದ ಮೇಲೆ ಶಿವನ ಸಂಕೇತವಾಗಿರ್ತಕ್ಕಂತಹ ಶಿವನ ಸ್ವರೂಪವಾಗಿರ್ತಕ್ಕಂಥ ಇಷ್ಟಲಿಂಗವನ್ನು ಸದಾ ಧರಿಸಿಕೊಂಡಿರಬೇಕು. ಅದಕ್ಕೆ ಶಿವ ಹೇಗಿದ್ದಾನೆ ಅಂದ್ರೆ ಎಲ್ಲ ಪಾಪವನ್ನು ದೂರ ಮಾಡುವಂತವನಿದ್ದಾನೆ. ಅದಕ್ಕೆ ನಾವು ಎಷ್ಟೋ ಸರಿ ಅಪ್ಪಣೆ ಕೊಡಿಸಿದ ಪ್ರಕೃತಿ ಮತ್ತು ಪರಮಾತ್ಮನಲ್ಲಿ ಏನೊಂದು ಗುಣ ಇದೆ ಅಂತ ಕೇಳಿದ್ರೆ ದೋಷವನ್ನ ದೂರ ಮಾಡಿ ಅದನ್ನು ಶುದ್ಧ ಮಾಡುವಂತಹ ಗುಣ ಪ್ರಕೃತಿಯಲ್ಲಿದೆ. ನೀವು ಹೂವಿನ ಗಿಡಕ್ಕೆ ಹೊಲಸು ನಾರುವಂತಹ ಗೊಬ್ಬರ ಹಾಕಿದ್ರು ಕೂಡ ಅದರಿಂದ ಬರುವಂತಹ ಪುಷ್ಪಗಳು ಸುಗಂಧ ಇರ್ತವೆ. ನೀವು ಹೊಲದಲ್ಲಿ ಕಬ್ಬು ಹಾಕಿದ್ರೆ ಊರಿನ ಗಟಾರದ ಹೊಲಸು ನೀರನ್ನೇ ಆ ಕಬ್ಬಿಗೆ ಬಿಟ್ಟಿದ್ರು ಕೂಡ ಆ ಕಬ್ಬಿನೊಳಗೆ ಸಿಹಿರಸನ ಬರತೊರತಾಗಿ ಆ ನೀವು ಬಿಟ್ಟಂತ ನೀರು ಅದರಿಂದ ಬಂತಪ್ಪ ಅಂದ್ರೆ ನೀವು ಕುಡಿಯೋದು ಸಾಧ್ಯ ಇಲ್ಲ, ಅದನ್ನು ತಿನ್ನಕ್ಕೂ ಬರಂಗಿಲ್ಲ. ಅದಕ್ಕೆ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಮನುಷ್ಯ ಪ್ರಕೃತಿಯನ್ನು ಹೊಲಸು ಮಾಡಲಿಕ್ಕೆ ಅಷ್ಟೇ ಕೆಲಸ ಮಾಡ್ತಾನೆ. ಪ್ರಕೃತಿ ಏನ್ ಮಾಡ್ತಂದ್ರೆ ಇವನು ಮಾಡಿರುವಂತಹ ಹೊಲಸನ್ನು ಮತ್ತೆ ಪರಿವರ್ತನೆ ಮಾಡಿ ಅದನ್ನು ಪರಿಶುದ್ಧ ಮಾಡಿ ಮತ್ತೆ ಇವನಿಗೆ ಹೇಗೆ ಕೊಡ್ತದೆ. ಅದಕ್ಕೆ ಪ್ರಕೃತಿ ಪರಮಾತ್ಮ ಒಂದು ರೂಪದ. ಆ ಪರಮಾತ್ಮನ ರೂಪ ಇರತಕ್ಕಂತಹ ಪ್ರಕೃತಿಯೊಳಗೆ ದೋಷವನ್ನ ದೂರೀಕರಿಸಿ ಶುದ್ಧ ಮಾಡುವಂತಹ ಶಕ್ತಿ ಹೇಗಿದೆ, ಹಾಗೆ ಯಾರು ಅನನ್ಯವಾದ ಭಕ್ತಿಯಿಂದ ಪರಮಾತ್ಮನಿಗೆ ಶಿವನಿಗೆ ಶರಣಾಗತರಾಗ್ತಾರೆ, ಶಿವನ ಸ್ಪರ್ಶ ಮಾಡ್ತಾರೆ, ಅವರ ಎಲ್ಲ ಪಾಪಗಳು ಕೂಡ ದೂರಾಗಿ ಅವರು ಪುಣ್ಯ ಪುಂಜರಾಗ್ತಾರಂತ. ಒಂದು ಬಹಳ ಸುಂದರವಾದ ಕಥೆ ಬರ್ತದೆ. ಒಂದು ಊರಿನೊಳಗೆ ಬಹಳ ದೊಡ್ಡ ಪಾಪಿ ಇದ್ದ ಅಂತ. ಎಷ್ಟು ದೊಡ್ಡ ಪಾಪಿ ಇದ್ದ ಅಂದ್ರೆ ಅವನಂತ ದೊಡ್ಡ ಪಾಪಿ ಇನ್ನೊಬ್ರು ಎಷ್ಟೆಷ್ಟು ನಿಷಿದ್ಧ ಕರ್ಮಗಳಿದಾವೆ ಶಾಸ್ತ್ರದಲ್ಲಿ, ಯಾವ್ಯಾವ್ದು ಮಾಡಬೇಡ ಮಾಡಬೇಡ ಅಂತ ಹೇಳ್ತಾ ಎಲ್ಲಾನು ಮಾಡಿದ್ದ. ಸುಳ್ಳು ಹೇಳಬೇಡ, ಸುಳ್ಳು ಹೇಳಿದ್ದ, ಕಳ್ಳತನ ಮಾಡಬೇಡ, ಕಳ್ಳತನ ಮಾಡಿದ್ದ, ಏನು ಏನೇನು ಬ್ಯಾಡ ಅಂದಿದ್ರು ಅವೆಲ್ಲವನ್ನು ಕೂಡ ಮಾಡಿದ್ದ. ಮತ್ತು ಪಾಪ ಮಾಡಿದ ಮನುಷ್ಯನ ಒಂದ್ ದಿವಸ ಸಾಯಬೇಕಲ್ಲ, ಹಂಗ ಪಾಪ ಮಾಡ್ಕೊಂತ ಇರಾಕೂ ಬರಂಗ. ಕೊನೆಗೆ ಒಂದ್ ದಿವಸ ಅವನಿಗೆ ಮೃತ್ಯು ಬಂದಾಗ ಯಮಧರ್ಮ ಅವನಿಗೆ ಹೇಳಿ ದೂತನ ಕಳಿಸಿಕೊಟ್ಟನಂತ, ಇಂಥ ಊರೊಳಗೆ ಇಂಥ ಮನುಷ್ಯ ಮಹಾನ್ ಪಾಪಿ ಅದಾನೆ, ಅವನ ಆಯುಷ್ಯ ಮುಗಿದದ, ಅದಕ್ಕೆ ಹೋಗಿ ಅವನ ತಗೊಂಡು ಬರ್ರಿ. ಮತ್ತೆ ಅವ್ರ ಕೆಲಸ ಅದು ದೂತರದು, ರಾಜರ ಆಜ್ಞೆ ಪರಿಪಾಲನೆ ಮಾಡೋದು. ಬಂದ್ರು ಅವ್ರ ನಾಲ್ಕು ಮಂದಿ ಜಗಜಟ್ಟಿಗಳು. ಬ್ಯಾಸಿಗೆ ದಿವಸ ಇತ್ತು, ಅವನು ಬಹಳ ದೊಡ್ಡ ಪೈಲ್ವಾನ ಇದ್ದ. ಮತ್ತೆ ಪಾಪ ಮಾಡಿ ಮಾಡಿ ಉಂಡು ತಿಂದು ಸಾಕಷ್ಟು ದೇಹ ಬೆಳೆಸಿಕೊಂಡಿದ್ದ, ಪಾಪದ್ದೇ ಪಿಂಡ ಆಗಿತ್ತು. ಬ್ಯಾಸಿಗೆ ದಿವಸ ಅವನು ಹೊರಸಾಕೊಂಡು ಹೊರಗೆ ಮಕ್ಕೊಂಡಿದ್ದ. ಯಾವಾಗ ಅವ್ರು ಬಂದು ನೋಡಿದ್ರು ಇವನು ಹೆಂಗ್ ಮುಟ್ಟಬೇಕಂತ ತಿಳ್ಕೊಂಡು ಅವರಿಗೆ ತ್ರಾಸ, ಅಷ್ಟು ಪಾಪ ಅವನು ಮಾಡಿದ. ಎಲ್ಲಿ ಮುಟ್ಟಿದ್ರೆ ನಮಗ್ ಹತ್ತತ್ತು ಅನ್ನುವಷ್ಟು ಪಾಪ ಮಾಡಿದ್ದ. ಅವನ ದೇಹದಲ್ಲಿ ಪಾಪದ ಹೊರತು ಮತ್ತೇನು ಇದ್ದೇ ಇಲ್ಲ. ಅವ್ರಂದ್ರೆ ಇವನ್ನ ಹೆಂಗ್ ಮಾಡಬೇಕು, ಹಿಂಗ ಹೊರಸಿನ ಸಹಿತ ತಗೊಂಡು ಹೋಗೋನಂದ್ರು. ನಾಲ್ಕು ಮಂದಿ ನಾಲ್ಕು ಹೊರಸಿನ ಕಾಲು ಹಿಡ್ಕೊಂಡ್ರು ಅವನ ಅನಾಮತ್ ಹಂಗ ತಗೊಂಡು ಹೋದ್ರೆ ಯಮ ಧರ್ಮನ್ ತನಕ. ಅಲ್ಲಿ ಹೋಗಿ ಏನ್ ಹಾಕೊಂಡು ನಾವ್ಯಾಕೆ ಅದನ್ನ ಮುಟ್ಟಿ ಅವನ ಪಾಪ ನಾವು ತಗೊಳೋನು ಅಂತ ತಿಳ್ಕೊಂಡು. ಮೈ ತುಂಬಾ ಕೆಸರು ಹತ್ತಿರ್ತಕ್ಕಂತ ಮನುಷ್ಯನ್ ನೀವು ಎಲ್ಲಿ ಮುಟ್ಟಿದ್ರೆ ನಿಮ್ಗೆ ಕೆಸರು ಹತ್ತದ. ಹಂಗ ಅವನ ಪಾಪದ ಪುಂಜ ಆಗಿದ್ದ, ಅವನ ಮುಟ್ಲಾರ್ದಂಗ ಅವ್ರ ಹಗರ್ಕ ತಗೊಂಡು ಯಮಲೋಕಕ್ಕೆ ಹೋದ. ಅದು ಹೋಗು ಕಾಲ ತಣ್ಣಗೆ ಗಾಳಿ ಬರ್ತಿತ್ತು, ಹಂಗ ಆರಾಮ್ ನಿದ್ದೆ ಆಯ್ತಿತ್ತು ಅವನ್. ಎಲ್ಲಿ ಹೋಗಿ ಗುರ್ತೇ ಇಲ್ಲ ಅವನಿಗೆ, ಹೆಸರೇ ಇಲ್ಲ ಅವನಿಗೆ. ಹೋಗಿ ಯಮಧರ್ಮನ ಮುಂದೆ ಅದನ್ನ ಹೊರಸ್ ಇರಿಸಿದ್ರು. ಅವಾಗ ಇವ ಮಲ್ಕೊಂಡು ಇನ್ನು ಗುರ್ಕಿನ ಹೊಡಿತಿದ್ದ. ಯಮ ಗರ್ಜನೆ ಮಾಡಿಬಿಟ್ಟ, ಅವ ಪಕ್ಕನ ಹೆಸರ ಆತ ಅವನಿಗೆ. ನೋಡ್ದ ಈಜೇನಪ್ಪ ಹೊಸ ಜಾಗದಾಗ ಬಂದಿನಲ್ಲ ನಾನು ಅನಿಸ್ತ ಅವನಿಗೆ. ನಾ ಮಕ್ಕೊಂಡ ಜಾಗನ ಬೇರೆ, ನೀವು ಯಾರೋ ಕುಂತ್ಕೊಂಡಾನ ಏನೋ ದರ್ಪ ಮಾಡಕತ್ತಾನಲ್ಲ.
ಅವಂದ ಧೈರ್ಯಂ ಸರ್ವತ್ರ ಸಾಧನ. ಅವ ಅಂದ ಇಂಥ ಸಮಯದಾಗ ಹೆದರಬಾರದು, ಸ್ವಲ್ಪ ಧೈರ್ಯವಾಗಿ ಮಾತಾಡ್ಬೇಕಂತ ತಿಳ್ಕೊಂಡು ಮತ್ತೆ ಇಷ್ಟೆಲ್ಲ ಪಾಪಾನ ಮಾಡಿದ್ದ ಧೈರ್ಯ ರಗಡಿತ್ತ ಅವನಿಗೆ. ಅವ ಅಂದ ನಮಗಿಟ್ಟು ಗದರಿಸೋರು ನೀವ್ಯಾರಿ ಅಂತ ಕೇಳವ. ಅವರಂದ್ರು ಇಲ್ಲಿವರೆಗೆ ಇಂಥ ಗಿರಾಕಿ ಅವಕ್ಕೆ ಬಂದಿದ್ದಿಲ್ಲ ನಮ್ಮ ಕಡೆಗೆ. ಅವರು ಬಂದಿದ್ದಿಲ್ಲ ಅಂದ್ರೆ ಯಾವಾಗರೂ ಬರ್ತವೆ. ಅವಾಗ ದೂತರನ್ನ ಕೇಳ್ತಾರ, ಚಿತ್ರಗುಪ್ತರನ್ನ ಕರೆದು ಕೇಳಿದವ ಯಮಧರ್ಮ, ಇವೊಂದು ಏನಪ್ಪ ಕಥಾವಣಿ ಏನದ ನೋಡು, ಪುಣ್ಯ ಪಾಪ ಏನ್ ಮಾಡ್ಯಾನ. ಅದಕ್ಕೆ ಪ್ರತಿಯೊಬ್ಬರ ಪುಣ್ಯ ಪಾಪವನ್ನು ಲೆಕ್ಕ ಬರ್ಯಾಕ ಇಬ್ಬರು ಇಟ್ಟಾರದು ಗುಮಾಸ್ತರ ಅವರು, ಚಿತ್ರ ಮತ್ತು ಗುಪ್ತ ಅಂತ. ನೀವು ಪ್ರಕಟವಾಗಿ ಮಾಡಿದ್ದನ್ನ ಚಿತ್ರ ಬರಿತಾನೆ, ನೀವು ಗುಪ್ತವಾಗಿ ಮಾಡಿದ್ದನ್ನು ಅವ ಗುಪ್ತ ಬರಿತಾನ. ಅದೆಲ್ಲ ಅವ್ರ ಹತ್ರ ಇರ್ತದ. ಅವಾಗ ಅವ ತನ್ನನ್ನೆಲ್ಲ ಕಥಾವಣೆ ತೆಗೆದು ನೋಡಿದ ಪುಣ್ಯ ಪಾಪ ಅಂತ ತಿಳ್ಕೊಂಡು, ಪುಣ್ಯದ ಏನು ಕಾಗದ ಎಲ್ಲ ಬರೀ ಗೀಟೆ ಇತ್ತು, ಅಲ್ಲಿ ಏನು ಇದ್ದಿಲ್ಲ, ಖಾಲಿ ಇತ್ತು. ಪಾಪದ್ದೆಲ್ಲ ತುಂಬಿ ಹೋಗಿತ್ತು, ಎಲ್ಲೂ ಜಾಗನೇ ಇದ್ದಿಲ್ಲ, ಅಷ್ಟೆಲ್ಲ ಎಷ್ಟು ಪಾನ್ ಇದ್ದು ಎಲ್ಲ ತುಂಬಿ ಹೋಗಿದ್ದು. ಅವಾಗ ಹೇಳಿದ್ರು ಇವನು ಬಹಳ ಪಾಪಿ ಅದನ್ರಿ, ಪುಣ್ಯ ಪುಣ್ಯ ಜೀರೋ, ಏನು ಮಾಡೇ ಇಲ್ಲ, ಪುಣ್ಯ ಕೆಲಸ ಏನು ಮಾಡೇ ಇಲ್ಲ, ಪಾಪನ ಮಾಡ್ಯಾನ. ಹಾಗಾದ್ರೆ ಇವನಿಗೆ ಘೋರವಾದ ರೌರವ ನರಕೊಳಗೆ ಹಾಕ್ರೆ ಅಂತ ತಿಳ್ಕೊಂಡು ಆದೇಶ ಮಾಡಿದ ಯಮಧರ್ಮ. ಅವಂದ ನನಗೆ ನರಕದ ಹಾಕೋರು ನೀವ್ಯಾರು, ನಿಮಗೇನು ಅಧಿಕಾರ ಅಂತ ಕೇಳಿದವ. ನಾನು ಯಮಧರ್ಮ, ಧರ್ಮ ಅಧರ್ಮಗಳನ್ನು ನಿರ್ಣಯ ಮಾಡ್ತಕ್ಕಂಥವ್ ನಾನು, ಅದಕ್ಕೆ ನನಗೆ ಅಧಿಕಾರ ಅದ. ನಾನು ಒಂದೊಂದು ಸರ ಪುರಾಣಗಳನ್ನು ಕೇಳಕ್ ಹೋಗಿದ್ದೆ, ಪುರಾಣದಾಗ ನಿಮ್ ಬಗ್ಗೆ ಒಂದು ಸುದ್ದಿ ಕೇಳಿನಿ, ಅದಕ್ಕೆ ಸ್ವಲ್ಪ ಅದಕ್ಕೆ ಉತ್ತರ ಕೊಡ್ಬೇಕು ನೀವು ಅಂದ. ಅವಂದ ಏನಪ್ಪ ಕೇಳು. ಮತ್ತೆ ಪಾಂಡವರು ಏನು ನಮ್ಮ ದೇಶದಲ್ಲಿ ಇದ್ರಲ್ಲ ಪಾಂಡವರು, ಆ ಪಾಂಡವರಲ್ಲಿ ಜ್ಯೇಷ್ಠ ಪಾಂಡವ ಧರ್ಮರಾಜ ನಿಮ್ಮ ಮಗ ಅಂತ ಹೌದೇನು? ಅವಂದ ಹೌದು, ನನ್ನ ಮಂತ್ರಿಯಿಂದ ಹುಟ್ಟ್ಯಾನ. ಮತ್ತೆ ಈ ಸದ್ಯ ಅವನು ಎಲ್ಲಿದಾನೆ ಸ್ವಲ್ಪ ಅವನು ನೋಡಬೇಕು ಅಂದ. ಅವಂದ ಅವ್ರು ಸ್ವರ್ಗದಾಗದಾರೆ. ಅವ ನಿನ್ನ ಮಗ ಅಂತ ಸ್ವರ್ಗದ ಹಾಕೇನ ಅವನಿಗೆ ಅಂತ ಕೇಳಿದ. ಅವಂದ ಇಲ್ಲಪ್ಪ, ಅವರು ಪುಣ್ಯ ಕರ್ಮಾನುಸಾರ ಹಾಕೇವೆ. ಮತ್ತ ಅವ ಬಹಳ ದೊಡ್ಡ ಪಾಪ ಮಾಡ್ಯಾನ ಈ ಭೂಮಿಯೊಳಗಿದ್ದಾಗ. ತನ್ನ ಹೆಂಡತಿಯ ಮಾನಭಂಗ ಆಗ್ತಾ ಇದ್ರೆ ಸುಮ್ಮನೆ ಕುಂತ ನೋಡ್ಯಾನ, ಇದೊಂದು ದೊಡ್ಡ ಪಾಪ ಮಾಡ್ಯಾನ. ಎರಡನೇದು ರಾಜ ಆಗಿಟ್ಟು ಧರ್ಮಿಷ್ಠನಾಗಿ ಜೂಜಾಡಬಾರ್ದಾಗಿತ್ತು, ಜೂಜಾಡ ಅದೊಂದು ಪಾಪ ಮಾಡ್ಯಾನ, ಅದನ್ನು ಹೋಗ್ಲಿ. ಯುದ್ಧದೊಳಗೆ ಅಶ್ವತ್ಥಾಮ ಹತಃ ನರೋವ ಕುಂಜರೋವ ಅಂತ ತಿಳ್ಕೊಂಡು ವಿಭ್ರಾಮಕ ವಚನಗಳನ್ನು ಹೇಳಿ ಆ ಭೀಷ್ಮ ಅಲ್ಲ ಯಾರು ದ್ರೋಣಾಚಾರ್ಯ ಮೃತ್ಯುವಿಗೆ ಅವ ಕಾರಣ ಆಗ್ಯಾನ. ಇಷ್ಟೆಲ್ಲ ಪಾಪ ಮಾಡಿ ಸುಳ್ಳು ಹೇಳಿದವ ನಿನ್ನ ಸ್ವರ್ಗದಾಗಿಟ್ಟಿದ್ದಿ ನಿನ್ನ ಮಗ ಅಂತ ತಿಳ್ಕೊಂಡು, ಅದಕ್ಕೆ ನಿನಗೆ ನ್ಯಾಯ ಮಾಡುವ ಅಧಿಕಾರ ಇಲ್ಲ ಅಂದ್ಬಿಟ್ಟಿವ. ಅವ ಅಂದ ಇದು ಖರೇನೆ ಅದಪ್ಪ, ಹೇಳಿದ ಖರೆ ಅದ. ಅವ ಅಂದ ಇದು ನಮ್ ಗಿರಾಕಲ್ಲಪ್ಪ, ಇದನ್ನ ಬ್ರಹ್ಮನ ಕಡೆ ತಗೊಂಡವ್ರೆ ಅಂದ್ಬಿಟ್ಟ, ಬ್ರಹ್ಮ ಲೋಕಕ್ಕೆ ಹೋಗ್ರೆ ಅಂದ. ಇದು ನಮಗೆ ಇದರ ಬಗೆಹರಿಸಕ್ ಆಗೋದಲ್ಲ. ಅವಾಗ ಅವ್ರು ಮತ್ತೆ ಕುಂಡ್ರಪ್ಪ ಪಲ್ಲಾಗ ಮೇಲೆ ಕುಂಡ್ರಿಸಿಕೊಂಡು ಮತ್ತ ಅವನ ಹಂಗ ಹಿಡ್ಕೊಂಡು ಅವ್ರು ಹೋದ್ರು ಅಲ್ಲಿಗೆ ಬ್ರಹ್ಮ ಲೋಕಕ್ಕೆ ಹೋದ್ರು. ಬ್ರಹ್ಮ ಚತುರ್ವೇದಗಳನ್ನು ಓದಿಕೊಂತ ಕೂತ್ಕೊಂಡಿದ್ದ. ಅವಾಗ ಇವ್ರು ಹೋಗಿ ಅಲ್ಲಿ ಇಟ್ಟುಕೊಳ್ಳಿ ಬ್ರಹ್ಮ ಕೇಳಿದ, ಇವ್ ಯಾರಪ್ಪ ಇಲ್ಲಿ ಆಗ್ತಂದಿರೋ ಅಂತ. ಏ ಇದು ಬಹಳ ದೊಡ್ಡ ಗಿರಾಕಿ ಅದರಿ, ಇದು ನಮ್ಮ ದೇವರನ್ನು ಸೋಲಿಸಿಬಿಟ್ಟದ, ಯಮಧರ್ಮ ಸೋತ್ಬಿಟ್ಟಾನೆ ಇವ್ರ ಮುಂದೆ. ಏನ್ ಕತಿ ಅಂದ್ರೆ ಇವ್ ಬಹಳ ಪಾಪ ಮಾಡನ್ ನರಕಕ್ಕೆ ಹಾಕಂದ್ರ ಅವ ಹೊಳ್ಳೆ ಉಲ್ಟಾ ಪಲ್ಟಾ ಅವರಿಗೆ ಪ್ರಶ್ನೆ ಕೇಳಿದ, ಅವ ನಾವು ಬಗೆಹರಣ ಅಂತ ನಿಮ್ ಕಡೆ ಕಳಿಸ್ತಾರ.